यदितं तव वक्तानाम् अस्माकं निहरे हरे तदासु कार्यं कार्यज्ञ प्रलय प्रभ हरिकथामृत सार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु कृष्ण ಪಂಚತನ್ಮಾತ್ರೆಯ ಸಂಧಿಯಲ್ಲಿ ಇವಾಗ ಈ ದೇಹ ಬಂದ ಮೇಲೆ ಈ ದೇಹಕ್ಕೆ ಆರೋಗ್ಯ ಅಂಬೋ ಸಂಪತ್ತು ಆರೋಗ್ಯ ಸಂಪದ ಅಂತ ಆರೋಗ್ಯ ಸಂಪದವನ್ನ ಕೊಡುವಂತ ದೇವರನ್ನ ಪ್ರಾರ್ಥನೆ ನೋಡಿದ್ದೀವಿ. ಆ ಪ್ರಾರ್ಥನೆ ಹೇಗೆ ಮಾಡಬೇಕು, ಸೂರ್ಯನಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದನ್ನ ಒಂಬತ್ತನೇ ಪದ್ಯ ಅದು ಕಂಟಿನ್ಯೂ ಆಗಿ ಹತ್ತನೇ ಪದ್ಯದಕ್ಕೇನು ಹೋಗತ್ತ. ಈ ಒಂದು ಮೂರು ಪದ್ಯ ಟೋಟಲಿ ಒಂದು ಎಂಟನೇದು ಒಂಬತ್ತನೇದು ಹತ್ತನೇದು ಇದು ಮೂರು ಪದ್ಯ. ಈ ಒಂದು ಸೂರ್ಯನಲ್ಲಿ ಇರುವಂತ ನಾರಾಯಣನನ್ನ ಉಪಾಸನೆ ಮಾಡೋದು ಇದನ್ನೇ ನಮ್ಗೆ ಇಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಗಂಡಸರು. ಅವ್ರಿಗೆ ತಕ್ಕದಂತೆ ಅವರು ಸಂಧ್ಯಾ ವಂದನ ಗಾಯತ್ರಿ ಇದರಲ್ಲಿ ಅವರು ಮಾಡ್ತಾರೆ. ಅದನ್ನ ಒಂದು ಎಕ್ಸ್ಪ್ಲನೇಷನ್ ಇಲ್ಲಿ ಪೂರ್ತಿಯಾಗಿ ಈ ಒಂದು ಮೂರು ಪದ್ಯದಲ್ಲಿ ಕೊಟ್ಟಿದ್ದಾರೆ, ಅದು ನೋಡಿದೀವಿ. ಅಲ್ಲಿ ಆರ್ಯ ಸಂಪದ ಅಂತ ಕೊಡುವಾಗ ಆರೋಗ್ಯವನ್ನ ಕೊಡು ಸಂಪತ್ತನ್ನ ಕೊಡುವಂತ ಎರಡು ರೀತಿಯಾಗಿ ನೋಡಿದ್ದೀವಿ. ಆರೋಗ್ಯ ಅಂಬುದು ನಮ್ಮ ದೇಹ ಆರೋಗ್ಯ, ನಾವು ಸಾಧನೆ ಮಾಡ್ಲಿಕ್ಕೆ ದೇಹ ಆರೋಗ್ಯ ಕೊಡುವಂತ ಒಂದು. ಇನ್ನೊಂದು ಆರೋಗ್ಯವನ್ನ ಕೊಟ್ಟು ಆರೋಗ್ಯ ಕೊಡು, ದೇಹದ ಆರೋಗ್ಯ ಕೊಡು ಮತ್ತು ನಮ್ಮ ಪಾಪಗಳು ನಮ್ಗೆ ಬಲಿಷ್ಠವಾಗ್ತದೆ. ಯಾಕಂದ್ರೆ ಆರೋಗ್ಯ ದೇವನ್ನ ಕೇಳ್ತಾ ಇರ್ತೀವಿ, ಆರೋಗ್ಯ ಇನ್ನು ಕ್ಷೀಣ ಆಗುವಂತೆ ನಮ್ಗೆ ತೋರಿಸುತ್ತೆ ದೇಹದ ಆರೋಗ್ಯ. ಸೊ ಆದ ಕಾರಣದಿಂದ ಆರೋಗ್ಯ ಬಲವತ್ತರವಾದ ಪಾಪಗಳು ಇದ್ರೆ ನಮ್ಗೆ ದೇಹದಲ್ಲಿ ಅನಾರೋಗ್ಯ ನಮ್ಗೆ ಬರುತ್ತ. ಅದು ನಮ್ಗೆ ಏನಪ್ಪ ಪ್ರಾರ್ಥನೆ ಮಾಡಿದ್ದೀವಿ ಇಷ್ಟು ಬರ್ತಾನೆ ಇದ್ರೆ, ಬಟ್ ಫಾರ್ ದಟ್ ಪ್ರಾರ್ಥನಾ ಇದು ಇನ್ನೂ ಜಾಸ್ತಿ ಆಗಿರಬಹುದು. ಅದು ಒಂದು ಮುಖ. ಇನ್ನೊಂದು ಆರೋಗ್ಯ ಸಂಪತ್ತು, ಆರೋಗ್ಯ ಅಂಬೋ ಸಂಪತ್ತನ್ನ ಕೊಡು ಅಂತ ಹೇಳ್ತಾರೆ. ಏನು ಸಂಪತ್ತು ಆರೋಗ್ಯ ಅಂಬೋ ಸಂಪತ್ತು, ಅದು ನೋಡುವಾಗ ನಾವು ನೋಡಿದ್ದೀವಿ ಆರೋಗ್ಯ ಅಂಬೋ ಸಂಪತ್ತು ಬರೀ ದೇಹದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವಾಗಲೂ ಆರೋಗ್ಯ ಅಂಬೋದು ನಮ್ಮ ಸಾಧನೆ ಮುಖದಿಂದ, ಇಲ್ಲಿ ಹರಿಕಥಾಮೃತಸಾರದಲ್ಲಿ ಹೇಳೋದು ಸಾಧನೆ ಮುಖದಿಂದ ನೋಡ್ತಾ ಬಂದಿದ್ದೀವಿ. ಸಾಧನೆಯಲ್ಲಿ ಆರೋಗ್ಯ ಅಂದ್ರೆ ನಮಗೆ ಒಂದು ದೇಹಕ್ಕೆ ಒಂದು ತಲೆನೋವು ಏನಾದ್ರು ಬಂದಾಗೆ ಮಳೆ ಬಿಸಿಲು ಗಾಳಿ ಏನು ಬಂದರೂ ನಮ್ಮ ಇಮ್ಮಿಡಿಯೇಟ್ ಟೆಂಡೆನ್ಸಿ ಹೇಗಿರುತ್ತೆ ಅಂದ್ರೆ ಯಾಕೆ ನಮಗೇ ಇನ್ನೊಬ್ಬರಿಗೆ ಅವರೆಲ್ಲ ಸುಖವಾಗಿದ್ದಾರೆ ನಮ್ಗೆ ಮಾತ್ರ ಅಂದ್ರೆ ಜಲಸಿ ಅಂತ ಹೇಳಲ್ಲ ನಮ್ಗೆ ಮಾತ್ರ ಯಾಕೆ ಈ ಕಷ್ಟ, ಉಳಿದವರಿಗೆ ಸಹಜವಾಗಿ ಇರುವಂತ ಕೆಲವು ಪ್ರವೃತ್ತಿಗಳು ನಮ್ಗೆ ಇರೋದಿಲ್ಲ, ಏನೋ ಒಂದು ಅನಾರೋಗ್ಯ ಕಾಡತ್ತಲ್ಲ ಅಂತ ನಮ್ಗೆ ದುಃಖ ಬರುತ್ತೆ. ಅದು ನಮ್ಗೆ ವಿಶೇಷಗಳಲ್ಲಿ ಇನ್ನೂ ನಾವು ಮಲ್ಕೊಂಡ್ಬಿಟ್ಟೆ ಇನ್ನಿನ್ನು ಬೇಜಾರಾಗತ್ತೆ, ಅದರಿಂದ ಒಂದು ಪ್ರಮಾದ ಆಗುವಂತ ಒಂದು ಅವಕಾಶ ಇದೆ. ಅವಾಗ ಯಾಕೆ ದೇವರು ಈ ಕಷ್ಟವನ್ನ ನನಗೆ ಈ ಟೈಮ್ಲಿ ಯಾಕೆ ಕೊಟ್ಟ ಅಂತ ನಾವು ನಮ್ಮ ದುಃಖದಿಂದ ಅದು ಹೇಳ್ತೀವಿ. ಅದು ತುಂಬಾ ಪಾಪಕರವಾಗಿ ಬಿಡುತ್ತೆ. ಯಾಕೆಂದ್ರೆ ಅದು ಭಗವಂತನಲ್ಲಿ ದೋಷ ಹೇಳುವಂತ ಆಗತ್ತೆ. ಹಾಗೆ ಇದನ್ನ ಮೀನ್ ಟು ಡೂ ಇಟ್. ನಾವು ದೈತ ಮತದಲ್ಲಿ ಇದ್ದೀವಿ, ದೇವರು ಸರ್ವೋತ್ತಮ ಸರ್ವ ದೋಷ ರಹಿತ ಎಲ್ಲ ಹೇಳ್ತೀವಿ, ಬಟ್ ಅನುಸಂಧಾನ ಬರುವಾಗ ಯಾಕೆ ದೇವರೇ ನನಗೆ ಹೋಗಿ ಈ ಟೈಮ್ಲೆ ಕಷ್ಟ ಕೊಡ್ತೀನಿ ಅಂತ ಕೇಳುವಾಗ ಏನಾಗತ್ತಂದ್ರೆ ನಿನಗೆ ಗೊತ್ತಿಲ್ಲ ನನ್ಗೆ ಇವಾಗ ಕಷ್ಟ ಕೊಡಬಾರದು, ನನಗೆ ಗೊತ್ತಿದೆ ಅಂದ್ರೆ ದೇವರಿಗೆ ಗೊತ್ತಿಲ್ಲ ಅಂತ ಆಗತ್ತೆ. ನನಗೆ ಅವನು ಕಷ್ಟ ಕೊಡ್ತಾನಂದ್ರೆ ಅದಕ್ಕೆ ಪಾರಪಕ್ಷ ದೋಷ, ಎರಡು ದೋಷ, ಎರಡು ದೊಡ್ಡ ದೊಡ್ಡ ದೋಷಗಳನ್ನ ದೇವರಲ್ಲಿ ಹೇಳಿದಂತೆ ಆಗತ್ತೆ. ಅದು ದಟ್ ವಿ ಡೋಂಟ್ ಈವನ್ ರಿಯಲೈಸ್ ಇಟ್. ಅವರೆಲ್ಲ ಇನ್ನೊಬ್ಬರಿಗೆ ಅವ್ರಿಗೆ ದೇಹ ಆರೋಗ್ಯ ಇದೆ ಎಲ್ಲ ಯಾತ್ರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳೋ ಮೂಲಕವಾಗ ಅವರು ದೇ ಡೋಂಟ್ ಡಿಸರ್ವ್ ಇಟ್, ಅವ್ರಿಗೆ ನೀನು ಕೊಟ್ಟಿದೀಯಾ, ಐ ಡಿಸರ್ವ್ ಇಟ್, ನನಗೆ ನೀನು ಕೊಟ್ಟಿಲ್ಲ. ಸೊ ಹಾಗೆ ಹೇಳೋವಾಗ ದೇವರಿಗೆ ದೇವರಲ್ಲಿ ಎಲ್ಲ ದೋಷಗಳು ಅರ್ಪಿತ ಮಾಡಿದ್ದೀವಿ ನಾವು. ಸೊ ಈ ಪ್ರಮಾದಗಳಾಗತ್ತ ಅವಾಗ ಅದಕ್ಕೆ ಇದು ಪ್ರಾರ್ಥನೆ. ನಾವು ಅಲ್ಪರು, ಈ ತರ ಬರೋದು ತುಂಬಾ ಸಹಜವಾಗಿರತ್ತೆ. ಆ ಒಂದು ದೊಡ್ಡ ತಪ್ಪಕ್ಕೆ ಅನರ್ಥಗಳು ಅನೇಕ ರೀತಿಯಿಂದ ಆಗತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಆರೋಗ್ಯ ಸಂಪದವ ಕೊಡುವಂತ ನಮ್ಮ ಪರವಾಗಿ ದಾಸರು ಬೇಡ್ಕೊಳ್ತಾ ಇದ್ದಾರೆ. ಏನ್ ಆರೋಗ್ಯ ಸಂಪದ ಅಂದ್ರೆ ಈ ತರ ಒಂದು ರೋಗ ರುಜಿನಗಳು ಬಂದಾಗ ಅದನ್ನ ಕಷ್ಟ ಆಗತ್ತೆ. ಕಷ್ಟ ಆಗೋವಾಗ ಈ ತರ ಮಾತ್ರ ಏನೋ ನನ್ನ ಪಾಪ ಇತ್ತು, ತುಂಬಾ ಪಾಪ ಇತ್ತು, ದೇವರು ಅದನ್ನ ಕಡಿಮೆ ಮಾಡಿ ಈ ತರ ಕೊಟ್ಟಿದ್ದಾರೆ. ಇಟ್ ಕುಡ್ ಹ್ಯಾವ್ ಬೀನ್ ಈವನ್ ವರ್ಸ್, ನಮ್ಗೆ ಗೊತ್ತಾಗೋದಿಲ್ಲ. ಸೊ ನನ್ನ ಪಾಪಕ್ಕೆ ಅನುಗುಣವಾಗಿ ಕಾರುಣ್ಯದಿಂದ ಅದನ್ನ ನನ್ಗೆ ತೊಕ್ಕೊಳ್ಳುವಂತ ಸಾಮರ್ಥ್ಯ ಕರುಣಿಸಿದಾನೆ ಅಂತ ಅದನ್ನು ಒಂದು ಇದು ತುಂಬಾ ಕಷ್ಟವಾದ ಮುಖ. ಕರುಣದಿಂದ ಅಂತ ಬರೋದು ಕಷ್ಟವಾದ ಮುಖ. ಸೊ ಅಟ್ಲೀಸ್ಟ್ ನಮ್ಮ ಲೆವೆಲ್ ಇನ್ನು ಇದು ನಮ್ಮ ಪಾಪದಿಂದ ಇದು ಬಂದಿದೆ ನಮಗೆ, ದೇವರು ಕೊಡೋವಾಗ ದೇವರ ನೆನಪನ್ನು ಕೊಡ್ತಾ ಇದ್ದಾನೆ ಇವಾಗ. ಕುಂತಿ ಕೇಳಿದ್ರು ದೇವರ ನೆನಪು ಬರಬೇಕು. ಸೊ ಅದು ಆರೋಗ್ಯ ಸಂಪತ್ತು ಆರೋಗ್ಯ. ನೆಕ್ಸ್ಟ್ ಟೆಂತ್ ಅಲ್ಲಿ ಬಂದು ಆರೋಗ್ಯ ಆರೋಗ್ಯ ಭಾಗ್ಯವ ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಆರೋಗ್ಯ ಸಂಪತ್ತು ಎರಡು ಹೇಳಿದ, ತಿರ್ಗಾ ತಿರ್ಗಾ ರಿಪೀಟ್ ಆದಂತೆ ಇದ್ದ. ಸೊ ಅದಕ್ಕೆ ಇಲ್ಲಿ ಆರೋಗ್ಯ ಸಂಪತ್ತು, ಸಂಪತ್ತು ಅಂಬದು ಏನು ಅಂದ್ರೆ ಭಗವಂತ ಜ್ಞಾನ. ಭಗವಂತ ಕಷ್ಟ ಇರೋವಾಗನು ಭಗವಂತನ ಸರಿಯಾದ ತಿಳುವಳಿಕೆ. ಭಗವಂತನಿಗೆ ಕಷ್ಟ ಕೊಟ್ಟಿಲ್ಲ, ಈ ಒಂದು ಕಷ್ಟ ನನ್ನ ಬಲವತ್ತವಾದ ಪರದಿಂದ ಬಂದಿದ್ದ, ಇದನ್ನು ಸಹನೆ ಮಾಡುವಂತೆ. ಇವಾಗ ನನ್ಗೆ ಏನೋ ಒಂದು ತಲೆನೋವು ಏನೋ ಒಂದು ಕೊಟ್ಟಾಗ ನನ್ನ ಸುತ್ತು ನನ್ನ ಜನರಿದ್ದಾರೆ, ವಿಶೇಷ ಇದ್ದಾರೆ, ಇಷ್ಟು ಸುಖ ಸೌಕರ್ಯ ಎಲ್ಲ ಕೊಟ್ಟು ನನಗೆ ಅದನ್ನ ಆ ಒಂದು ಶ್ರಮವನ್ನ ಬಹಳಷ್ಟು ಕಡಿಮೆ ಮಾಡಿ ಸ್ವಲ್ಪನೇ ಕೊಟ್ಟಿದ್ದಾನೆ ಅಂತ ಆ ಒಂದು ಚಿಂತನೆ. ಸೊ ಈ ರೀತಿಯಿಂದ ಭಗವಂತನನ್ನ ಚಿಂತನೆ ಮಾಡೋದು ಆರೋಗ್ಯ ಸಂಪದವ ಅಂತ ಹೇಳಿ ಆ ನೆಕ್ಸ್ಟ್ ಪದ್ಯದಲ್ಲಿ ಅದೊಂದು ನೋಡಿದ್ದೀವಿ. ಇದು ಹಾಗೆ ಒಂದು ನೈನ್ತ್ ಅಲ್ಲಿ ಬಂದು ನಾವು 1526 ಹೇಗೆ ಬಂತು, 15,520 ಮೇಲಾರು ಅಂಬೋದಕ್ಕೆ ಅಧ್ಯಾತ್ಮ ಅಧಿಭೌತಿಕ ಅಧ್ಯಾತ್ಮ ಅಧಿದೈವ ಈ ಒಂದು ಮೂರು ಮುಖದಿಂದ ಈ ಒಂದು ಗೃಣಿ. ಇದು ಒಂದು ತಂತ್ರಸಾರ ಪ್ರಕಾರ ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿರುವಂತ ರೀತಿಯಿಂದ ಗೃಣಿ ಸೂರ್ಯ ಆದಿತ್ಯ ಈ ಮೂರನ್ನೇ ಇಟ್ಟುಕೊಂಡು ನೋಡಿದ್ದೀವಿ. ಇಲ್ಲಿ ಬಂದು ಸಂಕರ್ಷಣ ಒಡೆಯದ್ದು ಈ ನೆಕ್ಸ್ಟ್ ಪದ್ಯದಲ್ಲಿ ಸಂಕರ್ಷಣ ಒಡೆಯರು ಇದನ್ನ ಬೇರೆ ಒಂದು ಮುಖವನ್ನು ಕೊಡ್ತಾರೆ. ಈ ಮುಖಕ್ಕೆ ಈ ಒಂದು ಕೌಂಟಿಂಗ್ ನಮ್ಗೆ ಎಲ್ಲಿ ಸಿಕ್ಕತ್ತಂದ್ರೆ ನಾವು ನೋಡಿದ್ದೀವಿ ಮಧು ವಿದ್ಯೆ ಅಂತ ಒಂದು ಸಮಗ್ರಹವಾಗಿರುವಂತ ಮಧು ಉಪಾಸನೆ, ದೇವರನ್ನ ಮಧು ಅಂತ ಚಿಂತನೆ ಮಾಡುವಂತ ಒಂದು ಕಂಪ್ಲೀಟ್ ಆಗ ನೋಡಿದ್ದೀವಿ. 14 ಸ್ಥಾನಗಳಲ್ಲಿ ದೇವರನ್ನ ಹೇಗೆ ನೋಡೋದು ಅಂತ ನೋಡಿದ್ದೀವಿ. ಅದರಲ್ಲಿ ಈ ಉಪಾಸನೆಯನ್ನ ಈ ಮಧು ವಿದ್ಯೆಯನ್ನ ಮೂಲತಃ ಮಾಡಿರುವಂತ ಹೇಗೆ ದೇವತೆಗಳು ಮಾಡ್ತಾನೆ ಇದ್ದಾರೆ ಅಂಬೋ ಒಂದು ಸ್ಮಾಲ್ ಸೆಕ್ಷನ್ ಅನ್ನ ಚಾಂದ್ರೋಗ್ಯ ಉಪನಿಷತ್ತಲ್ಲಿ ಮೂರನೇ ಅಧ್ಯಾಯದಲ್ಲಿ ಮಧುವಿದ್ಯೆ ಅಂತನೇ ಒಂದು ಅದಕ್ಕೆ ಅಲ್ಲಿ ಒಂದು ಅಧ್ಯಾಯ ಬರುತ್ತೆ. ಇದನ್ನ ಗುರುಪ್ರಸಾದ ಪ್ರಕರಣ ಅಲ್ಲಿನೂ ಸ್ವಲ್ಪ ಹಿಂಟ್ ಮಾಡಿದ್ದಾರೆ. ಇದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೇಗಿದೆ ಅಂದ್ರೆ 524 ಆದಿಭೌತಿಕದಲ್ಲಿ ತಿಳಿಯುವುದು, 502 ಏಕವಿಂಶತಿ ರೂಪ ಅಧ್ಯಾತ್ಮ. ಇಲ್ಲಿ ನೋಡಿ 502 ಏಕವಿಂಶತಿ ರೂಪ ಅಧ್ಯಾತ್ಮ ಅಂತ ಕೊಟ್ಟಿದ್ದಾರೆ. ಇದನ್ನ ಹೇಗೆ ತಕೊಂಡಿದ್ದಾರಂದ್ರೆ ಇನ್ನೊಂದು ಉಪಾಸನೆಯಲ್ಲಿ, ಇದು ಚಾಂದೋಗ್ಯ ಉಪನಿಷತ್ ಪ್ರಕಾರ ಮಧು ವಿದ್ಯೆಯಲ್ಲಿ ಬರುತ್ತೆ. ಇಲ್ಲಿ 502 ಎಂಬುದನ್ನ 52 ಅಂತ ತಕೊಂಡು 5×2 ಮಲ್ಟಿಪ್ಲೈ ಆಗತ್ತೆ. ಶತ ಅಂದ್ರೆ 100, 10 100 ಅಂದ್ರೆ 1000, 1000 ರೂಪಗಳು ಅಂತ ಇಲ್ಲಿ ತಕೊಂಡಿದ್ದಾರೆ. ಈ 1000 ರೂಪಗಳು ತಕೊಂಡು ಇನ್ನೊಂದು ರೂಪ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಶತ ಅಂತಿದೆ ನೋಡಿ, 502 ಏಕವಿಂಶತಿ. ಇದು ಓದೋದು ಒಂದು 502 ಏಕವಿಂಶತಿ, ಶತ 100, ಏಕವಿಂಶತಿ 21. ಸೊ ಹೀಗೆ 1000 and 121. ಸೊ ಹೀಗೆ ಎರಡನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಸೊ ಇದಕ್ಕೆ ಅವರು ಕೊಡುವಂತ ರೀಸನಿಂಗ್ ಬಂದು ಹೇಗಿದೆ ಅಂದ್ರೆ ಅಧಿಭೌತಿಕ ಇವರು ಇಲ್ಲಿ ಈ ನಂಬರ್ 1526 ಟ್ಯಾಲಿ ಆಗಬೇಕು, ಇದು ನೆಕ್ಸ್ಟ್ ಪದ್ಯದಲ್ಲಿ ಟ್ಯಾಲಿ ಆಗಬೇಕು, ಆಡಪ್ ಆಗಬೇಕು, ಇದೆಲ್ಲ ಅವ್ರು ಇಟ್ಟುಕೊಂಡೇ ಇಲ್ಲ. ಅದು ಸೆಪರೇಟ್ ಆಗ 1526 ಆ ಒಂದು ಅವನು ಗೃಣಿ ಸೂರ್ಯ ಆದಿತ್ಯ ಅಂತ 15,526 ರೂಪದಿಂದ ಇದ್ದಾನೆ, ಅದು ಅಲ್ಲೇ ನಿಂತೋಯ್ತು. ಇದು ಫ್ರೆಶ್ ಆಗಿ ಇನ್ನು ಯಾವ ರೀತಿ ಆಡಪ್ ಆಗುದಿಲ್ಲ. ಇಲ್ಲಿ ಏನ್ ಅಂದ್ರೆ ಆದಿಭೌತಿಕ ಅಂತ ತಕೊಂಡ್ರೆ 574 ಆದಿಭೌತಿಕ ಅಂತ ತಕೊಂಡಾರಲ್ಲ, ಇವ್ರ ಅದನ್ನ ಆದಿಭೌತಿಕ ಅಂದ್ರೆ ಕಣ್ಣು ಮುಂದೆ ಇರುವಂತ ಸೂರ್ಯ ಆದಿಭೌತಿಕ ಕಾಣಿಸ್ತಾ ಇದ್ದಾನೆ. ಈ ಸೂರ್ಯ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಈ ಸೂರ್ಯ ಹ್ಯಾಕ್ ಕಾಣಿಸ್ತಾ ಇದ್ದಾನಂದ್ರೆ ಈ ಒಂದು ಸೂರ್ಯ ರಶ್ಮಿಗಳು ಅಂತದ, ಈ ಸೂರ್ಯ ಕಿರಣಗಳು ರಶ್ಮಿಗಳು ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಕಿರಣ ಅಂದ್ರೆ ಅದು ಹೊರಗೆ ನಮ್ಗೆಲ್ಲ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಕಿರಣಗಳು ಅಂತ ಕರೀತಾರೆ. ಈ ಕಿರಣಗಳು ಎಲ್ಲಿಂದ ಬರುತ್ತೆ ಅಂದ್ರೆ, ಈ ಕಿರಣಗಳು ಆ ಸೂರ್ಯನ ಒಳಗಿಂದ ಬರುವಂತ ಕಿರಣಗಳು, ಇದು ಸೂರ್ಯನ ಒಳಗಿಂದ ಅದು ಬರ್ತಾ ಇದ್ದ. ಸೊ ಸೂರ್ಯನ ಒಳಗೆ ಇರುವಂತ ಅಂದ್ರೆ ಕಿರಣಕ್ಕೆ ಮೂಲವಾಗಿ ಕಿರಣಗಳು ಅಂತ ಕರೀತಾರೆ. ಸೊ ಅಂದ್ರೆ ಈ ರಶ್ಮಿಯನ್ನೆಲ್ಲ ಅತ್ಯುತ್ತರ ಎಂಬ ಶಬ್ದದಿಂದ ಒಳಗೆ ಸೂರ್ಯಮಂಡಲ ನೀವು ತಗೊಳ್ಳಿ, ಒಂದು ಸೂರ್ಯಮಂಡಲ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಸೂರ್ಯನ ಸುತ್ತಿ ನಾವು ಪಿಕ್ಚರ್ ಹಾಕುವಾಗ ಸೂರ್ಯ ಹಾಕ್ಬಿಟ್ಟು ಅದಕ್ಕೆ ಒಂದು ಗೀಟಿ ಗೀಟಿ ಹಾಕ್ತೀವಿ ಕಿರಣಗಳು ಅಂತ ಹಾಕಿ, ಅದೆಲ್ಲ ನಮ್ಮ ಒಳಗೆ ಬರುತ್ತೆ ಅಂತ ಚಿಂತನೆ ಮಾಡ್ತೀವಿ. ಸೊ ಈ ಗೀಟಿಗೆ ಒಳಗಡೆ ಅಂದ್ರೆ ಸೂರ್ಯನ ಒಳಗೆ ಅದಿರ್ಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ, ನಮ್ಮ ಪ್ರವರ್ತನೆ, ನಾವು ಇವಾಗ ಎಲ್ಲಾ ಚಟುವಟಿಕೆಗಳು ಮಾಡ್ತೀವಿ, ಹೊರಗಿಂದ ಎಲ್ಲ ಮಾಡ್ತಾ ಇದ್ದೀವಿ. ಹೊರಗಿಂದ ನಾವು ಮಾಡೋದಕ್ಕೆ ಕಾರಣ ಒಳಗಿಂದ ನಾವು ನಾಡಿಗಳು ಅಂತ ಕರಿತೀವಿ. ಈ ಒಂದು ನಾಡಿಗಳು ಒಳಗೆ ಇರುತ್ತೆ, ನಾಡಿಗಳ ಮೂಲಕವಾಗಿ ಎಲ್ಲವೂ ಒಳಗೆ ಆಗ್ತಾ ಇದೆ, ಅದು ಮೂಲಕವಾಗಿ ಹೊರಗೆ ಇದು ಕಾಣಿಸುವಂತದ್ದು. ಸೊ ಕಿರಣ ರಶ್ಮಿ ಅಂತಾರೆ. ಈ ರಶ್ಮಿಯನ್ನೇ, ಈ ಕಿರಣಗಳನ್ನೇ ರಶ್ಮಿಯಿಂದ ಬಂದಿರೋಕ್ಕೋಸ್ಕರ ಈ ಕಿರಣಗಳಿಗೇನೂ ರಶ್ಮಿ ಅಂತ ಕರಿತೀವಿ, ಅದ್ರಲ್ಲಿ ತಪ್ಪು ಒಂದೇ ಇಲ್ಲ. ಸೊ ರಶ್ಮಿ ಅಂತ, ರಶ್ಮಿ ಕಿರಣ ಅಂಬೋದನ್ನ ಒಂದು ಪರ್ಯಾಯ ಸಿನನಿಮ್ ತರ, ಪರ್ಯಾಯ ಶಬ್ದ ತರ ನಾವು ಬಳಸ್ತೀವಿ. ಅದು 574 ಇದು ಕಿರಣಗಳು, ಅಧಿಭೌತಿಕ ಸೂರ್ಯ ಅಂತ ತಕೊಳ್ಳದೆ ಆ ಸೂರ್ಯನ ಕಿರಣಗಳು ಅಂತ ತಕೊಂಡು, ಅಲ್ಲಿ ಸೂರ್ಯನ ಕಿರಣಗಳಲ್ಲಿ 574 ಆ ಒಂದು ರಶ್ಮಿಗಳು ತಗೊಂಡಿದೆ. ಆ ರಶ್ಮಿಗಳು ಅಷ್ಟೇ ಇದೆಯಾ ಅಂದ್ರೆ ಹೇಳ್ತಾರ, ಆ ಒಳಗೆ ಇರುವಂತ ರಶ್ಮಿಗಳಿದೆಲ್ಲ ಅದು ಹೇಗಿದೆ ಅಂದ್ರೆ, ಅದನ್ನ ಹೇಳ್ತಾರೆ 502 ಅಂತ. 502 ಅಂದ್ರೆ ಆ ಒಂದು 1000 ಕಿರಣಗಳು ಇರತ್ತಂತೆ. ಈ 1000 ಕಿರಣದಲ್ಲಿ ಒಂದೊಂದು ಕಿರಣದಲ್ಲಿನೂ 574 ರೂಪಗಳು ಇರತ್ತಂತೆ. ಅಂದ್ರೆ 502 ಆಯ್ತು. ಈ 1000 ಅಂದ್ರೆ ಒಂದೊಂದು ರಶ್ಮಿ, ಒಂದೊಂದು ಕಿರಣಗಳಲ್ಲಿನೂ 574 ರೂಪದಿಂದ ಭಗವಂತ ಇದಾನಂತೆ. 574,000 ರೂಪಗಳು ಅದ್ರ ಆಗ್ಬಿಡತ್ತೆ. ಸೊ ಇಲ್ಲಿ ಈ ಒಂದು ಮುಖವನ್ನ ಹೇಳಿದ್ದಾರೆ. ಇದು ಹೇಗೆ ಬರುತ್ತೆ, ಇದಕ್ಕೆ ಏನು ಉಪಾಸನೆ ವಿಶೇಷವಾಗಿ, ಇಲ್ಲಿ ನಾವು ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಒಂದು ಒಂದು 9 ಪದ್ಯಕ್ಕೆ ಸಂಬಂಧಪಟ್ಟ 1000 ರೂಪಗಳಲ್ಲಿ ಆ ದೇವರನ್ನ 1000 ರೂಪದಲ್ಲಿ, 1000 ಕಿರಣ ಮತ್ತು 1000 ರಶ್ಮಿಗಳಲ್ಲಿ ಆ ದೇವರನ್ನ ನೋಡುವಂತ ವಿಧಾನ ಅಂದ್ರೆ, ಸೂರ್ಯ ಮಂಡಲದಲ್ಲಿ ಇರುವಂತ ನಾರಾಯಣನನ್ನ ದೇವತೆಗಳು ಹೇಗೆ ನೋಡ್ತಾ ಇದ್ದಾರೆ ಅಂಬೋದನ್ನ ಅಲ್ಲಿ ಹೇಳ್ತಾ ಬಂದ್ರು. ಅಲ್ಲಿ 1000 ಅಂತ ಬಂದಿದ್ದಲ್ಲ, ಅದಕ್ಕೆ ಇದು ಸಂಬಂಧಪಟ್ಟದ್ದು. ಇಲ್ಲಿ ದೇವತೆಗಳು ದೇವರನ್ನ ಹೇಗೆ ಚಿಂತನೆ ಹೇಗಿರುತ್ತಂದ್ರೆ, ನಮ್ಗೆ ಕಣ್ಣು ಮುಂದೆ ಕಾಣುವಂತ ಈ ಸೂರ್ಯ, ಈ ಸೂರ್ಯನಲ್ಲಿ ಅದನ್ನ ಸೂರ್ಯವನ್ನ ದೇವ ಮಧು, ದೇವತೆಗಳು ಆಸ್ವಾದನ ಮಾಡುವಂತ ಒಂದು ಜೇನು ಅಂತ ಚಿಂತನೆ ಮಾಡ್ತಾ ಇದ್ದಾರಂತೆ. ಈ ಒಂದು ಸೂರ್ಯನನ್ನ ಎಲ್ಲಿ ಚಿಂತನೆ ಮಾಡ್ಬೇಕು, ಎಲ್ಲಿ ಇದೆ ನಮ್ಗೆ ಕಣ್ಣು ಮುಂದೆ ಕಾಣಿಸುವಂತದ್ದೇ ತಗೊಂಡಿದ್ದಾರೆ. ಸೂರ್ಯ ಎಲ್ಲಿ ಇದೆ, ಸೂರ್ಯ ಪ್ರಕಾಶ ಮಾಡೋದು ಆಕಾಶ ಅಂದ್ರೆ ಅಂತರಿಕ್ಷದಲ್ಲಿ ಆ ಒಂದು ಪ್ರಕಾಶವಾಗಿದೆ ಸೂರ್ಯ ಇದ್ದಾನೆ. ಸೊ ಆ ಸೂರ್ಯನನ್ನ ಅಂತರಿಕ್ಷದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಒಳಗೆ ಈ ಒಂದು ದೇವರ ಮಧು ಅಂತ ಉಪಾಸನೆ ಮಾಡ್ತಾರೆ. ಸೊ ಇಲ್ಲಿ ಸೊ ಇದು ಎಲ್ಲಿ ಇದೆ, ಸೂರ್ಯ ಮತ್ತು ಈ ಅಂತರಿಕ್ಷ ಎಲ್ಲವೂ ಇರುವಂತದ್ದು ಯಾವುದು ಅಂದ್ರೆ ಜೀವಲೋಕದಲ್ಲಿ, ಈ ಒಂದು ಆಕಾಶ ದೊಡ್ಡ ಒಂದು ಸ್ವರ್ಗಸ್ಥಾನಿಯಾದಂತ ಆಕಾಶದಲ್ಲಿ ಅಂತರಿಕ್ಷ, ಅಂತರಿಕ್ಷದಲ್ಲಿ ಸೂರ್ಯ, ಹೀಗೆ ಚಿಂತನೆ. ಇದೇನು ಚಿಂತಿದ್ರೆ, ದೇವರನ್ನ ಯಾವತ್ತೂ ಚಿಂತನೆ ಮಾಡುವಾಗ ಲಕ್ಷ್ಮಿಯಲ್ಲಿ ಚಿಂತನೆ ಮಾಡ್ಬೇಕಂತ. ಲಕ್ಷ್ಮಿ ಬಂದು ಅಂದ್ರೆ ಲಕ್ಷ್ಮಿಯಲ್ಲಿ ಚಿಂತನೆ ಅಂದ್ರೆ ವಾಯುದೇವರು ಅಂಬೋದು ಅಂತರಿಕ್ಷ, ಆಕಾಶ ನಾವು ನೋಡ್ತೀವಿ ಸೂರ್ಯನ ನೋಡುವಾಗ ಆಕಾಶ ಅಲ್ಲಿ ನಮ್ಗೆ ಕಣ್ಣು ಮುಂದೆ ಒಂದು ಸ್ಪೇಸ್ ಆಕಾಶ ಕಾಣಿಸುತ್ತೆ, ಆ ಒಂದು ಆಕಾಶದ ಅಂಶವಾದ ಅಂತರಿಕ್ಷ ಅಂತ ಹೇಳ್ತೀವಿ. ಆ ಅಂತರಿಕ್ಷ ಎಂಬೋ ಪ್ರದೇಶವನ್ನೇ ನಾವು ಆ ಒಂದು ವಾಯುದೇವರ ಅಧಿಷ್ಠಾನ ಅಂತ ತಿಳ್ಕೋಬೇಕು. ಸೊ ಈ ವಾಯುದೇವರ ಅಧಿಷ್ಠಾನ, ಇದು ಒಂದು ನಾವು ನೋಡುವಂತ ಈ ಆಕಾಶ ಇಟ್ಸ್ ವೆರಿ ಲಿಮಿಟೆಡ್ ಆಗಿ ಕಾಣಿಸುತ್ತೆ ಅಂತರಿಕ್ಷ ಅಂತ ಹೇಳ್ತೀವಿ. ಈ ಅಂತರಿಕ್ಷ ಅಂಬೋದು ಆ ಒಂದು ದೊಡ್ಡ ಆಕಾಶ ಅಂದ್ರೆ ಆ ಒಂದು ಲಕ್ಷ್ಮಿಯಲ್ಲಿ ಸನ್ನಿಹಿತನಾಗಿದ್ದ ಅಂತ ಹಾಗೆ ಚಿಂತನೆ. ಈ ವಾಯುದೇವರು ಚಿಂತನೆ ಮಾಡುವಾಗ ವಾಯುದೇವರು ತನ್ನ ತಾಯಿಯಾದಂತ ಲಕ್ಷ್ಮಿಯಲ್ಲಿ ಇದ್ದಾರೆ ಅಂತ ಚಿಂತನೆ. ಅಂದ್ರೆ ಈ ಅಂತರಿಕ್ಷದಲ್ಲಿ ನೀವು ಒಂದು ದೊಡ್ಡ ಸರ್ಕಲ್ ಹಾಕಿ, ಸರ್ಕಲ್ ಪೂರ ನೀವು ಕಲರ್ ಕೊಟ್ಟು ಅದಕ್ಕೆ ಒಂದು ಸ್ವರ್ಗ ಮತ್ತು ಆಕಾಶ ಅಂತ ಚಿಂತನೆ ಮಾಡಿ, ಒಂದು ದೊಡ್ಡ ಆಕಾಶ ಅಂತ ಚಿಂತನೆ ಮಾಡಿ. ಅದರಲ್ಲಿ ಒಂದು ಚಿಕ್ಕ ಒಂದು ನಾವು ಕಾಣುವಂತ ಆಕಾಶವನ್ನ ಒಂದು ನಾವು ಒಂದು ಸರ್ಕಲ್ ತರ ಹಾಕೊಂಡ್ರೆ ಆ ಆಕಾಶದಲ್ಲಿನು ಆ ಒಂದು ಅಂತರಿಕ್ಷದಲ್ಲಿನೂ ಆ ದೊಡ್ಡ ಸರ್ಕಲ್ ಭಾಗಗಳು ಬಂದ್ಬಿಟ್ಟಿರುತ್ತೆ. ಸೊ ಹಾಗೆ ಅಂದ್ರೆ ಬೇಸಿಕಲಿ ವಾಯುದೇವರು ಆ ಮಹಾಲಕ್ಷ್ಮಿಯಲ್ಲಿ ತನ್ನ ತಾಯಿಯಾದಂತ ಮಹಾಲಕ್ಷ್ಮಿಯಲ್ಲಿ ಆಧಾರ ತಕೊಂಡು ಇದ್ದಾರೆ, ಆಶ್ರಯ ಪಡೆದು ಇದ್ದಾರೆ ಅಂತ ಚಿಂತನೆ. ಅಂದ್ರೆ ಇವರಲ್ಲಿ ಅಂದ್ರೆ ಈ ಒಂದು ಇಲ್ಲಿ ಉಪಾಸನೆಯಲ್ಲಿ ಈ ಒಂದು ವಾಯುದೇವರನ್ನ ಜೇನಿನ ಗೂಡು ಅಂತ ಚಿಂತನೆ ಮಾಡೋದು. ವಾಯುದೇವರನ್ನ ಅಂದ್ರೆ ಈ ಆಕಾಶ ಅಂತರಿಕ್ಷ ಆಕಾಶದ ಅಂಶ ಆದಂತ ಈ ಅಂತರಿಕ್ಷ ನಾವು ಕಾಣುವಂತ ಈ ಒಂದು ಆಕಾಶ ಇದನ್ನ ಒಂದು ಜೇನಿನ ಗೂಡು ಅಂತ ಚಿಂತನೆ ಮಾಡಬೇಕು. ಈ ಜೇನಿನ ಗೂಡು ಎಲ್ಲಿ, ಯೂಶಲಿ ಜೇನಿನ ಗೂಡು ಸ್ವತಂತ್ರವಾಗಿ ಇರೋದಿಲ್ಲ, ಅದು ಒಂದು ಮರದ ತೊಂಗೆಯಲ್ಲಿ ಇಟ್ಟಿರುತ್ತೆ. ಈ ಮರದ ತೊಂಗೆ ಎಂಬುದು ಆ ಲಕ್ಷ್ಮಿ ಅಂತ ಚಿಂತನೆ. ದೊಡ್ಡ ಅವ್ಯಾಕೃತ ಆಕಾಶ ಅಂತೆಲ್ಲ ಹೇಳ್ತೀವಲ್ಲ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಆ ಅವ್ಯಾಕೃತ ಆಕಾಶ ಎಂಬುದನ್ನ ಒಂದು ನಮಗೆ ಚಿಂತನೆ ಬರ್ಲಕ್ಕೆ ಒಂದು ಗಿಡದ ತೊಂಗೆ ಅಂತ ಚಿಂತನೆ ಮಾಡೋದು. ಆ ತೊಂಗೆಯಲ್ಲಿ ಆ ಜೇನಿನ ಗೂಡು ಇದೆ ಅಂತ. ಜೇನಿನ ಗೂಡು ಎಂಬುದು ನಾವು ನೋಡುವಂತ ಈ ಆಕಾಶ, ಬ್ಲೂ ಕಲರ್ಲಿ ಇದಲ್ಲ ಈ ಆಕಾಶವನ್ನ ಅಂತರಿಕ್ಷ ಅಂತ ಹೇಳ್ತೀವಿ. ಇದನ್ನ ಒಂದು ಜೇನಿನ ಗೂಡು ಅಂತ ಚಿಂತನೆ. ಈ ಜೇನಿನ ಗೂಡು ಏನಿದೆ ಅಂದ್ರೆ ಜೇನಿನ ಗೂಡಲ್ಲಿ ಮಧು ಇದೆ ಅಂತ ಚಿಂತನೆ ಮಾಡಬೇಕು. ಈ ಮಧು ಯಾವುದು ಅಂದ್ರೆ ಆದಿತ್ಯ ದೇವ ಮಧು ಅಂತ ಅಲ್ಲಿ ಹೇಳ್ತಾರೆ. ಈ ಆದಿತ್ಯ ನಿಮ್ಮ ಕಣ್ಣು ಮುಂದೆ ಇವನು ಕಾಣಿಸ್ತಾ ಇದ್ದಾನಲ್ಲ ಈ ಆದಿತ್ಯ, ಅದೇ ಆ ಒಂದು ಜೇನು ಅಂತ. ದೇವತೆಗಳು ಸವಿಯುವಂತೇನು, ದೇವತೆಗಳು ಸವಿಯುವಂತ ಜೇನು ಅಂದ್ರೆ ದೇವತೆಗಳು ಆ ಜೇನನ್ನ ನಾವು ಜೇನನ್ನ ತಗೊಳ್ತೀವಿ, ನಮ್ಮ ಊಟ ಮಾಡೋವಾಗ ಎಲ್ಲ ತಗೊಳ್ತೀವಿ. ಹಾಗೆ ತಗೊಳ್ತಾರಂದ್ರೆ ಹಾಗೆ ಇದು ತಗೊಳೋ ಇದಲ್ಲ. ದೇವತೆಗಳು ಸವಿಯೋ ಮಧು ಅಂದ್ರೆ ದೇವತೆಗಳು ಅಲ್ಲಿ ಇರುವಂತ ಭಗವಂತನನ್ನ ಅರ್ಥಾನುಸಂಧಾನ ಮಾಡ್ಕೊಳ್ತಾರೆ. ಈ ಮಧು ಎಂಬುದು ಈ ಒಂದು ಹೇಗೆ ಪುಷ್ಟಿ, ಇಟ್ಸ್ ಅ ಪ್ಯೂರ್ ಪ್ಲೇ ಶುಗರ್, ಪ್ಯೂರ್ ಪ್ಲೇ ಅದು ಶಕ್ತಿಯನ್ನ ಕೊಡತ್ತೋ, ಹಾಗೇನೆ ಈ ದೇವ ಈ ಆದಿತ್ಯನಲ್ಲಿ ಇರುವಂತ ದೇವರು ಅಂಬೋ ಮಧು. ಮಧು ಅಂಬೋ ಶಬ್ದಕ್ಕೆ ಜ್ಞಾನ ಆನಂದಮಯ ಎಲ್ಲವನ್ನೂ ಗ್ರಹಣ ಮಾಡುವ ಜ್ಞಾನ ಆನಂದಮಯ ಅಂತ ಆ ಮಧು ಶಬ್ದವನ್ನ ಬಿಡಿಸಿ ಆಚಾರ್ಯರು ಕೊಟ್ಟಿದ್ದಾರೆ. ಅದು ಬೇಕಾದ್ರೆ ಅದು ನೋಡೋಣ, ಟೈಮ್ ಇದ್ದ ನೋಡೋಣ ಅದನ್ನ. ಸೊ ಮಧು ಅಂದ್ರೆ ಏನರ್ಥ ಅಂದ್ರೆ ಈ ಒಂದು ಜ್ಞಾನ ಆನಂದದ ಕಡಲು, ಸಮುದ್ರ, ಸಮುದ್ರ ಅಂತ ಅರ್ಥ. ಸೊ ಅದು ಭಗವಂತನೇ ಆಗ್ಬೇಕು, ಯಾಕಂದ್ರೆ ಎಲ್ಲಾ ಕಾಲದಲ್ಲಿನೂ ಎಲ್ಲಾ ದೇಶದಲ್ಲಿನೂ ಪರಿಪೂರ್ಣವಾಗಿ ಎಲ್ಲವನ್ನು ಗ್ರಹಿಸುವಂತ ಒಂದು ಸ್ವತಂತ್ರವಾದ ಶಕ್ತಿ ಜ್ಞಾನ ಸಮುದ್ರ, ಅದನ್ನೇ ಮಧು ಅಂತ ಹೇಳ್ತಾರೆ. ಅದು ಭಗವಂತ, ಅವನು ಅಲ್ಲಿ ಇದ್ದಾನೆ ಅಂತ ಚಿಂತನೆ. ಸೊ ಇವಾಗ ಸೂರ್ಯ ಮಧು ಅಂತ ಚಿಂತನೆ. ಈ ಮರಬೇಕಂದ್ರೆ ಆ ಒಂದು ಜೇನಿನ ಗೂಡಲ್ಲಿ ಮಧು ಇರಬೇಕಂದ್ರೆ ಸುಮ್ಮನೆ ಅದು ಮಧು ಇರೋದಿಲ್ಲ, ಅಲ್ಲಿ ಒಳಗಡೆ ಏನಾಗತ್ತಂದ್ರೆ ನಾಳಗಳು ಇರತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ದೇಹದ ಜೊತೆಯಲ್ಲಿ ಕಂಪೇರ್ ಮಾಡಿದ್ರೆ ಆ ಸೂರ್ಯ ಇದ್ದಾನೆ, ಸೂರ್ಯ ತರ ನಮ್ಮ ದೇಹ ಅಂತ ಚಿಂತನೆ ಮಾಡಿ, ಈ ಜೇನಿನ ಗೂಡು ಅಂತ ಚಿಂತನೆ ಮಾಡಿ. ಜೇನಿನ ಆ ಗೂಡೊಳಗೆ ಮಧು ಇರಬೇಕಂದ್ರೆ ಒಳಗಡೆ ಏನಾಗಬೇಕು, ಒಳಗಡೆ ಈ ಒಂದು ನಾಡಿಗಳೆಲ್ಲ ಹೋಗ್ತಾ ಇರತ್ತೆ. ಹಾಗೇನೆ ಈ ನಮಗೆ ಕಣ್ಣಿಗೆ ಕಾಣುವಂತ ಈ ಸೂರ್ಯ ಅಂಬೋ ಒಂದು ಮಧು ಇದಾನಲ್ಲ, ಆ ಮಧು ಒಳಗಡೆ ಹೇಗಿರತ್ತಂದ್ರೆ ಅನೇಕ ನಾಡಿಗಳು ಇರತ್ತೆ ಅಂತಾರೆ. ಆ ಒಂದು ನಾಡಿಗಳು ಏನ್ ಮಾಡತ್ತೆ, ಆ ನಾಡಿಗಳು ಹೇಗಿರತ್ತಂದ್ರೆ ಮೂಲತಃ ಈ ನಾಡಿಗಳು ನಾಲ್ಕು ರೀತಿಯಿಂದ ಇರತ್ತೆ ಅಂತ ಹೇಳ್ತಾರೆ. ನಾಲ್ಕು ರೀತಿಯಿಂದ ಹೇಗಿದು ಇರತ್ತಂದ್ರೆ ಪೂರ್ವದಿಕ್ಕೆ ಅಂದ್ರೆ ಸೂರ್ಯ ಮಂಡಲದ ಒಳಗಡೆ ನಾವು ಹೋಗ್ತಾ ಇದೀವಿ ಇವಾಗ. ಸೂರ್ಯ ಮಂಡಲದ ಒಳಗಡೆ ಹೋದ್ರೆ ಈ ರಶ್ಮಿಗಳು ಈ ನಾಡಿಗಳು ಹೇಗಿರತ್ತಂದ್ರೆ ಪೂರ್ವ ದಿಕ್ಕಲ್ಲಿ ಒಂದು 250 ನಾಡಿಗಳು ಇರತ್ತೆ, 200 ನಾಡಿಗಳು ಪೂರ್ವ ಅಂದ್ರೆ ಆ ಸೂರ್ಯನ ಒಳಗಡೆ ಪೂರ್ವ ದಿಕ್ ಪೂರ್ವ ಭಾಗದಲ್ಲಿ ಒಂದು 200 ನಾಡಿಗಳು ಇರುತ್ತೆ, ದಕ್ಷಿಣ ಭಾಗದಲ್ಲಿ 200, ಆಮೇಲೆ ಪಶ್ಚಿಮ ಭಾಗದಲ್ಲಿ 200, ಆಮೇಲೆ ಉತ್ತರ ಭಾಗದಲ್ಲಿ 200 ಅಂಡ್ ಅಬೌವ್. ಡೈರೆಕ್ಷನ್ ಯಾವಾಗಲೂ ನಮ್ಗೆ 5, ನಾಲ್ಕು ಬಂದು ನಮ್ಗೆ ಹಾರಿಜಾಂಟಲ್, ಒಂದು ವರ್ಟಿಕಲ್, ಎರಡು ವರ್ಟಿಕಲ್ ತಗೊಳ್ಳೋದಿಲ್ಲ, ಒಂದು ವರ್ಟಿಕಲ್ ಅಂತ ತಗೊಳ್ತೀವಿ. ಸೊ ಹೀಗೆ ಐದರ ಸಂಧ ಇರಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದಲ್ಲಿನು 200. ಇದು ನಾವು ಆರನೇ ಸಂಧಿಯಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಟಚ್ಡ್ ಅಪಾನ್ ದಿಸ್, ಇದು ನೋಡಿದ್ದೀವಿ ನಾವು. ಸೊ ಇಲ್ಲಿ ಇದನ್ನ ನಾಡಿಗಳು ಅಂತ ಇದಕ್ಕೆ ಕರೀತಾರೆ. ಯಾಕೆ ಇದನ್ನ ನಾಡಿಗಳು ಅಂತ ಕರೀತಾರೆ, ಇದು ಇಲ್ಲಿ ಯಾಕೆ ನಾಡಿ ಬಂತು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರೆ ನಾಡಿ ಶಬ್ದಕ್ಕೆ ಬರೀ ಒಂದು ಒಂದು ಬ್ಲಡ್ ವೆಸಲ್ಸ್ ಆರ ಅದು ಇರುವಂತ ತೇಜೋಮಯ ಇಷ್ಟು ಅಂತ ಅರ್ಥ ಇಲ್ಲ. ನಾಡಿ ಎಂಬುವ ಶಬ್ದಕ್ಕೆ ಏನರ್ಥ ಅಂದ್ರೆ ನಾ ಅಲಂ ಅಂತ ಅದಕ್ಕೆ ಹೆಸರು. ಅದಕ್ಕೆ ನಾ ಅಲಂ ಅದೇ ಹೋಗಿ ನಾ ಅಲಂ ಹೋಗಿ ನಾ ಳ ಹಾಗೆ, ಅದು ನಾ ಬಂದು ಡ ಹಾಗೆ, ನಾ ಡ ಹಾಗೆ, ಡ ಬಂದು ಡಿ ಹಾಗೆ, ನಾಡಿ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಆಚಾರ್ಯ, ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಬೇಕಾದ ಅರ್ಥ ಏನು, ನಾಡಿ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಒಂದು ನಾ ಅಲಂ ಅಂದ್ರೆ ಈ ಒಂದು ನಾಲ್ಕು ಅಂದ್ರೆ 200 200 200 200 ಈ ತಿಳಿಯದೆ ನಾಲ್ಕು ಮತ್ತು ಇನ್ನೊಂದು ಒಂದು ಊರ್ಧದಲ್ಲಿ ಒಂದು ಐದು, ಈ ಒಂದು ಈ ಗುಂಪನ್ನ ತಿಳಿಯದೆ ನೀವು ಮೂಲ ರೂಪವನ್ನ ಹೊಂದಲಕ್ಕೆ ಆಗೋದಿಲ್ಲ. ಅಂದ್ರೆ ಮೂಲ ಇವಾಗ 200 200 200 ಹಾರಿಜಾಂಟಲ್ ಆಗಿ ನೀವು ಹಾಕೊಂಡ್ರೆ ಇದು ಒಂದು ಒಂದೊಂದು ನಾಡಿ ಅಂತ ಕರೀತಾರೆ. 200 200 ನಾಡಿ. ಇದನ್ನ ತಿಳ್ಕೊಳ್ಳದೆ ಮೂಲ ರೂಪಿಯಾದ ನಾರಾಯಣನನ್ನ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಏನು, ನೀವು ಮೋಕ್ಷಕ್ಕೆ ಹೋಗಬೇಕಾದರೆ ಈ ಐದನ್ನ 4+1 5 ನಾಲ್ಕು ಅಂತಾನೆ ಹೇಳ್ತಾರೆ, 4+1 5 ಅಂತಾನೆ ಹೇಳ್ತಾರೆ. ಈ ಒಂದು ಒಂದು ಗುಂಪು ಈ ಒಂದು ಪಂಪನ್ನ ತಿಳಿಯದೆ ನೀವು ಮೂಲ ರೂಪವನ್ನ ಹೊಂದಲಕ್ಕಾಗೋದಿಲ್ಲ, ಮೋಕ್ಷವನ್ನೇ ಹೊಂದಲಕ್ಕಾಗೋದ. ಏನಿದು ನಾಡಿಗಳನ್ನ ತಿಳ್ಕೋಬೇಕು ಅಂದ್ರೆ ಈ ನಾಡಿ ಅಂದ್ರೆ ಇದು ಬೇರೆ ಒಂದು ಇಲ್ಲ, ಇಲ್ಲಿ ಇರೋ ನಾಡಿಯ ತಿಳ್ಕೊಳ್ಳೋದು ಅಂದ್ರೆ ಏನು, ಇಲ್ಲಿ ಇರುವಂತ ಭಗವಂತನನ್ನ ತಿಳ್ಕೋಬೇಕು. ಈ ಒಂದು ಐದು ಏನು, ಪೂರ್ವದಲ್ಲಿ ವಾಸುದೇವ ಅಂಬ ರೂಪ, ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಬಿಕಾಸ್ ಸೂರ್ಯನ ಒಳಗೆ ಹೋಗಿದ್ದೀವಿ, ಮಧು ಒಳಗೆ ಹೋಗಿದ್ದೀವಿ. ಸೊ ನಾರಾಯಣ ವಾಸುದೇವನ ರೂಪ, ಪೂರ್ವ ರಶ್ಮಿಗಳಲ್ಲಿ ವಾಸುದೇವನ ರೂಪ ಇರುತ್ತೆ, ಮತ್ತು ದಕ್ಷಿಣ ರಶ್ಮಿಯಲ್ಲಿ ಸಂಕರ್ಷಣನ ರೂಪ ಇರುತ್ತೆ. ಪ್ರದಕ್ಷಿಣಾಕಾರ ಹೋಗ್ತಾ ಇದ್ದೀವಿ, ಸದರ್ನ್ ಡೈರೆಕ್ಷನ್ ದಕ್ಷಿಣದಲ್ಲಿ ಸಂಕರ್ಷಣ ಇರುತ್ತೆ, ಆಮೇಲೆ ಪಶ್ಚಿಮ ದಿಕ್ಕಲ್ಲಿ ಪ್ರದ್ಯುಮ್ನ ಇರುತ್ತೆ, ಆಮೇಲೆ ನಾರ್ತ್ ಅಲ್ಲಿ ಬಂದು ಅನಿರುದ್ಧ ಇರುತ್ತೆ, ಆಮೇಲೆ ಸೆಂಟರ್ ಎಲ್ಲವೂ ನಾಲ್ಕು ಸೇರಿ ಸೆಂಟರ್ಲಿ ಬರೋದು ನಾರಾಯಣ ಅಂಬುದು. ಅಲ್ಲಿ ಐದು ರೂಪಗಳು ಇರುತ್ತೆ. ಸೊ ಹೀಗೆ ಇದು ನಾಲ್ಕನ್ನ ತಿಳ್ಕೊಂಡು ನಾಲ್ಕಿನ ವ್ಯೂಹ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಕೆಲವು ಉಪಾಸನೆಯಲ್ಲಿ ನಾವು ನೋಡ್ತೀವಿ ನಾರಾಯಣನ ಬಿಟ್ಟು ನಾಲ್ಕೇ ಹೇಳ್ತಾರೆ. ಹೀಗೆ ಈಗ ನಾಲ್ಕು ಸೇರಿ ತಿಳ್ಕೊಂಡಾಗ ಮೂಲ ರೂಪ ನಾರಾಯಣ, ಅವನಲ್ಲಿ ಇದು ನಾಲ್ಕು ಇರುತ್ತೆ, ಐದರ ಗುಂಪು. ಸೊ ಹೀಗೆ ನೀವು ತಿಳ್ಕೋಬೇಕು. ಸೊ ಅದಕ್ಕೆ ನಾಲಂ ನಾಲಂ ಒನ್ನ, ಇದನ್ನು ವಿತೌಟ್ ನೋಯಿಂಗ್ ವಾಸುದೇವ, ವಿತೌಟ್ ನೋಯಿಂಗ್ ಸಂಕರ್ಷಣ ಪ್ರದ್ಯುಮ್ನ, ಈ ಒಂದನ್ನ ತಿಳಿಯದೆ ನೀವು ಮೋಕ್ಷವನ್ನ ಹೊಂದಕ್ಕಾಗೋದಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಆ ಉಪಾಸನೆ ಇಲ್ಲಿ ಕರೆಸ್ಪಾಂಡ್ ಆಗುತ್ತೆ, 200 200 200 200 ಆಮೇಲೆ ಉರ್ದುದಲ್ಲಿ 200. ಸೊ ಹೀಗೆ 1000 ಅಂತ ಆಗತ್ತೆ. ಇಲ್ಲಿ ಏನ್ ತಿಳ್ಕೋಬೇಕು ದೇವರನ್ನ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನ್ ಹೇಳ್ತಾರೆ, ಪೂರ್ವ ದಿಕ್ಕಲ್ಲಿ ಇರುವಂತ ವಾಸುದೇವ, ವಾಸುದೇವ ಅಂಬೋ ಒಂದು ಮಧುವನ್ನ ತಿಳ್ಕೋಬೇಕು, ಅವನೇ ಮಧು. ಅಲ್ಲಿ ಇರುವಂತ ವಾಸುದೇವನ ಪರಿಚಯ ಹೇಗಾಗತ್ತೆ ನಮ್ಗೆ ಅಂತ ಹೇಳ್ತಾರೆ. ನಮ್ಗೆ ಬರೀ ಪುಸ್ತಕ ಓದಿ ಆಗೋದಿಲ್ಲ, ಅದು ಆಗಬೇಕು. ಏನೇನೆಲ್ಲ ಬೇಕು ಆ ಮಧುವನ್ನ ತಿಳ್ಕೋಬೇಕಂದ್ರೆ, ಒಂದು ಮಧುವನ್ನ ತಿಳ್ಕೋಬೇಕಂದ್ರೆ ಏನ್ ಬೇಕು ನಮ್ಗೆ, ಮಧುವನ್ನ ತಿಳ್ಕೋಬೇಕಂದ್ರೆ ಮಧು ಬೇಕು ನಮ್ಗೆ, ಒಂದು ಜೇನು ಬೇಕು ಅಂತ ತಕೊಳ್ಳಿ. ಜೇನು ಬೇಕು ಅಂದ್ರೆ ಏನ್ ಬೇಕು, ಒಂದು ಪುಷ್ಪಗಳು ಬೇಕು, ಪುಷ್ಪ ಫಸ್ಟ್ ಇರಬೇಕು. ಆ ಪುಷ್ಪದಲ್ಲಿ ಆ ಒಂದು ಮರೀಚಿಗಳು ಅಂದ್ರೆ ಜೇನು ನೊಣದ ಮರಿಗಳು ಇರುತ್ತೆ, ಚಿಕ್ಕ 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 ಬೀಸ್ ಎಲ್ಲ ಇರುತ್ತೆ, ಅದೆಲ್ಲ ಬೇಕು. ಅದೆಲ್ಲ ತಂದು ಆ ಒಂದು ಜೇನನ್ನ ಆ ಪುಷ್ಪದಿಂದ ತೆಗೆದು ತಮ್ಮ ಗೂಡಿಗೆ ಹೋಗಿ ಅಲ್ಲಿ ಇಡಬೇಕು. ಅಲ್ಲಿ ದೊಡ್ಡ ಭ್ರಮರಗಳು ಅದು ಇರುತ್ತೆ, ದೊಡ್ಡ ದೊಡ್ಡ ಕ್ವೀನ್ ಬೀ ಅದೆಲ್ಲ ಹೇಳ್ತಾರೆ, ಅದುಗಳು ಇರುತ್ತೆ. ಸೊ ಅದು ತಯಾರಾಗಬೇಕು. ಸೊ ಒಂದು ಜೇನಿನ ಗೂಡು ಇರಬೇಕು, ಗೂಡು ಇರಬೇಕಂದ್ರೆ ಒಂದು ತೊಂಗೆ ಇರಬೇಕು. ಸೊ ಹೀಗೆ ಎಲ್ಲವೂ ಬೇಕಾಗಿರುತ್ತೆ. ಇಲ್ಲಿ ಏನು ವಾಸುದೇವನನ್ನ ತಿಳ್ಕೋಬೇಕಂದ್ರೆ ಯಾವುದೆಲ್ಲ ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹೇಳ್ತಾರೆ ಈ ವಾಸುದೇವ ರೂಪವನ್ನ ನಾವು ತಿಳ್ಕೋಬೇಕಂದ್ರೆ ಇಲ್ಲಿ ಪುಷ್ಪ ಯಾವುದು ಅಂತ ಹೇಳ್ತಾರೆ. ಪುಷ್ಪ ಅಂಬೋದು ಯಾವ್ದು ಪುಷ್ಪ ಅಂದ್ರೆ ಆ ಋಗ್ವೇದ ಅಂಬೋದನ್ನೇ ಒಂದು ಪುಷ್ಪ ಅಂತ ಹೇಳ್ತಾರೆ. ಋಗ್ವೇದಕ್ಕೇನೋ ಪುಷ್ಪಕ್ಕೇನೋ ಏನು ಸಂಬಂಧ ಅಂತ ಹೇಳಿದ್ರೆ, ಪುಷ್ಪ ಅಂಬೋ ಶಬ್ದ ಏನು, ಬರೀ ನಾವು ನೋಡುವಂತ ಹೂವನ್ನ ಪುಷ್ಪ ಅಂತ ಯಾಕೆ ಹೇಳ್ತೀವಂದ್ರೆ ಅದು ಪುಷ್ಟಿಯನ್ನ ಕೊಟ್ಟು ರಕ್ಷಣೆ ಮಾಡತ್ತ ಅಂಬ. ಪುಷ್ಪ ಪುಷ್ಟಿಯನ್ನ ಕೊಟ್ಟು ಪಾಲನೆ ಮಾಡತ್ತ, ಪಾಲನ ಧಾರಣ ಪಾಲನೆ ಎಲ್ಲವೂ ಮಾಡತ್ತ ಅಂತ ಅರ್ಥ. ಆ ಪುಷ್ಪ ಹೇಗೆ ಅದು ಏನ್ ಮಾಡತ್ತ, ಪುಷ್ಟಿಯನ್ನ ಎಲ್ಲಿ ಕೊಡತ್ತ, ರಕ್ಷಣೆಯನ್ನ ಎಲ್ಲಿ ಮಾಡತ್ತಂದ್ರೆ ಆ ಜೇನಿನ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಆ ಭ್ರಮರಗಳು ಅದು ಏನ್ ಮಾಡತ್ತ, ಭ್ರಮರಗಳಿಗೆ ಆ ಒಂದು ಮಧುವನ್ನ ಕೊಟ್ಟು ಅದಕ್ಕೆ ಪೋಷಣ ಮಾಡತ್ತ, ಆಮೇಲೆ ಹಾಗೆ ಪೋಷಣ ಮತ್ತು ಪುಷ್ಟಿಯನ್ನ ಅದಕ್ಕೆ ಕೊಡುತ್ತೆ. ಹಾಗೇನೆ ಋಗ್ವೇದ ಅಂಬೋದು ಯಾರಿಗೆ ಕೊಡತ್ತ, ಯಾರಿಗೆ ಋಗ್ವೇದ ಪುಷ್ಪ ಆಗತ್ತೆ ಅಂತ ಹೇಳಿದ್ದೆ. ಋಗ್ವೇದವನ್ನ ಋಗ್ವೇದ ಅಂಬೋದು ಹೂ ಅಂದ್ರೆ ಒಂದೇ ಹೂ ಅಂದ್ರೆ ಋಗ್ವೇದದಲ್ಲಿ ಅನೇಕ ಮಂತ್ರಗಳು ಇರ್ತಾರೆ. ಆ ಮಂತ್ರಗಳಲ್ಲಿ ಅಕ್ಷರಗಳೆಲ್ಲ ಇರುತ್ತೆ. ನಾವು ನೋಡಿದೀವಿ ಅಕ್ಷರಗಳು ನೋಡುವಾಗ ಅಜ ಆನಂದ ಮುಂತಾದ ಅಕ್ಷರಗಳೆಲ್ಲ ನೋಡ್ತಾ ಬಂದಿದೀವಿ. ಹಾಗೆ ಒಂದೊಂದು ಒಂದೊಂದು ಪುಷ್ಪ ಆಗತ್ತ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಇರುವಂತಹ ಪುಷ್ಪಗಳು ಎಷ್ಟು ಅಂದ್ರೆ ಇವಾಗಿರುವ ಋಗ್ವೇದದಲ್ಲಿ 430 ಅಕ್ಷರಗಳು ಉಂಟು ಅಂತ ಹೇಳ್ತಾರೆ ಇದಂತ ಹೇಳ್ತಾರೆ. ಸೊ ಅದು ಒಂದೊಂದು ಒಂದೊಂದು ಪುಷ್ಪ ಅಂತ ತಗೋಬೇಕು. ಸೊ ಒಂದೊಂದು ಪುಷ್ಪದಿಂದಲೂ ಈ ಅಂದ್ರೆ ಒಂದೊಂದು ಅಕ್ಷರ ಬೇಸಿಕಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ ಆ ಋಗ್ವೇದದಲ್ಲಿ ಇರುವಂತ ಒಂದೊಂದು ಸ್ವರ ಮತ್ತು ಒಂದೊಂದು ಆ ಒಂದು ವರ್ಣಗಳು ಎರಡಿನಿಂದ ಈ ಒಂದು ಇದು ಮಧುಕರರು ಮಧುಕೃತ ಭ್ರಮರರಲ್ಲ ಮಧುಕೃತಿ ಭ್ರಮರರು ಭ್ರಮರ ಇರತ್ತ ಮತ್ತು ಅಲ್ಲಿ ಇರುವಂತ ಅವರ ಪುತ್ರರು ಮರೀಚಿಗಳು ಅಂತ ಕರೀತಾರೆ. ಆ ಭ್ರಮರು ಭ್ರಮರ ಮತ್ತು ಅದನ್ನ ಮರಿ ಮಕ್ಕಳೆಲ್ಲ ಇರ್ತಾರೆ. ಇವರುಗಳೆಲ್ಲ ಏರ್ತಾರೆ. ಇಲ್ಲಿ ಯಾರು ಅವರೆಲ್ಲ ಅಂದ್ರೆ ವಸುದೇವತೆಗಳು. ಬೆಳಿಗ್ಗೆ ಪೂಜೆ ಬೆಳಿಗ್ಗೆ ಒಂದು ನಾವು ಅನೇಕ ಕಡೆ ನೋಡಿದ್ದೀವಿ ವಸು ರುದ್ರ ಆದಿತ್ಯ ಅಂತ. ಇಲ್ಲಿ ಆ ವಸುಗಳ ವಿವರಣೆ ಬರುತ್ತೆ. ಈ ವಸುಗಳು ಅಂಬೋ ಈ ದೇವತೆಗಳು ಏನು ಮಾಡ್ತಾರಂದ್ರೆ ಆ ಋಗ್ವೇದದಲ್ಲಿ ಇರುವಂತ ಪ್ರತಿ ಪ್ರತಿ ಅಕ್ಷರ ಪ್ರತಿ ಧ್ವನಿ ಅದು ಒಂದೊಂದು ಒಂದೊಂದು ಪುಷ್ಪ ಅಂತ ಭಾವನೆ ಮಾಡಿ ಅದು ಪೋಷಣೆ ಮಾಡುತ್ತ ಅಂತ ಮಾಡಿಕೊಂಡು ಅಲ್ಲಿ ಇರುವಂತ ಅರ್ಥಗಳನ್ನ ಹೆಕ್ಕುತ್ತಾರ ಅವರು. ಆ ಅರ್ಥಗಳನ್ನ ಅವರು ತೆಗಿತಾ ಇರ್ತಾರ. ಅವರು ಕೆಳಗಡೆ ಆ ಒಂದು ಮರಿ ಮಕ್ಕಳು ಅಂತ ಹೇಳಿದ್ದಲ್ಲ ಭ್ರಮರರು ಅಂದ್ರೆ ವಸುಗಳು. ಆ ಮರಿ ಮಕ್ಕಳು ಯಾರು ಅಂದ್ರೆ ಈ ಋಷಿಗಳು ಇರ್ತಾರಲ್ಲ ಅವ್ರಿಗೆ ಮರಿಗಳು ಅಂತ ಹೇಳ್ತಾರೆ. ಬಿಕಾಸ್ ಆ ಋಷಿಗಳು ನಾವು ಹೇಳುವಾಗಲೂ ನಮ್ಮ ಗೋತ್ರ ಅದು ಇದು ಹೇಳುವಾಗ ಒಂದು ಮಂತ್ರ ಹೇಳುವಾಗ ಋಷಿ ಛಂದಸಿ ಎಲ್ಲ ಹೇಳ್ತೀವಿ. ಕೆಳಗಿನ ಋಷಿಗಳನ್ನೂ ಪರಿಗಣನೆ ಮಾಡ್ತೀವಿ. ಈ ಋಷಿಗಳು ಇರ್ತಾರೆ ಅವರು ಮರೀಚಿಗಳು ಅಂತ. ಮರಿ ಅಂದ್ರೆ ಪುತ್ರರು ಅಂತ ಪುತ್ರರು ಮತ್ತು ಅಷ್ಟ ವಸುಗಳು ವಸು ಎಂಬುದಲ್ಲಿ ಅಷ್ಟು ಬರುತ್ತೆ. ಮೂಲತಃ ಇರುವಂತಹ ಸಾಧ ಒಂದು ತತ್ವಾಭಿಮಾನಿ ದೇವತೆಗಳು ಬರುತ್ತೆ ವಸು ಎಂಬ ಶಬ್ದದಿಂದ. ಇವರು ಇಷ್ಟು ಜನ ಈ ಒಂದು ಒಂದೊಂದು ಮಂತ್ರ ಒಂದೊಂದು ರುಕ್ಕು ಇದನ್ನ ಆ ದೇವರ ಒಂದು ದೇವರನ ಬಗ್ಗೆ ಅರ್ಥಾನುಸಂಧಾನ ಮಾಡ್ತಾರೆ. ಒಂದು ಅಕ್ಷರದಲ್ಲಿ ಏನೇನು ರೂಪಗಳು ಬರುತ್ತೆ, ಆ ರೂಪಗಳು ಹೇಗೆ ಆಗಿರತ್ತೆ ಅಂತ ಹೇಳ್ತಾರೆ. ಇದನ್ನೇ ಇದು ಇದರಿಂದ ಬರುವಂತ ಇದಕ್ಕೆ ಮಧು ಅಂತ ಕರೀತಾರೆ. ಯಾವ ರೂಪವನ್ನ ವಿಶೇಷ ಸ್ಮರಣೆ ಮಾಡ್ತಾರಂದ್ರೆ ಇಲ್ಲಿ ವಾಸುದೇವ ಅಂಬೋ ರೂಪ. ಬೆಳಿಗ್ಗಿನ ಹೊತ್ತಲ್ಲಿ ವಾಸುದೇವ, ಅದಕ್ಕೆ ಸೂರ್ಯನಲ್ಲಿ ನೋಡುವಾಗ ನಾವು ಫಸ್ಟ್ ನಾರಾಯಣ ವಾಸುದೇವ ಅಂಬೋ ಉಪಾಸನೆಯನ್ನು ಅದಕ್ಕೆ ಬರುತ್ತೆ. ಫಸ್ಟ್ ವಾಸುದೇವ ರೂಪವನ್ನ ಚಿಂತನೆ ಮಾಡ್ತಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ವಾಸುದೇವನ ಬಣ್ಣವನ್ನ ಹೇಳುವಾಗ ಇಲ್ಲಿ ಹೇಳ್ತಾರೆ, ಬೆಳಿಗ್ಗೆ ನೀವು ನೋಡುವಾಗ ಸೂರ್ಯನನ್ನ ನೋಡುವಾಗ ಆ ಒಂದು ಬೆಳಿಗ್ಗಿನ ಹೊತ್ತಲ್ಲಿ ಅರುಣೋದಯದಲ್ಲಿ ನೋಡುವಾಗ ಅಲ್ಲಿ ಬಿಳಿ ಬಣ್ಣ ಕಾಣಿಸೋದಿಲ್ಲ. ಅಲ್ಲಿ ಕಾಣಿಸೋ ಬಣ್ಣ ಬಂದು ಆ ಒಂದು ರೆಡ್ಡಿಶ್ ಟಿಂಗ್ ಇರುತ್ತೆ, ಕೆಂಪಾಗಿರುತ್ತೆ. ಸೂರ್ಯ ಬರೋವಾಗ ಕಿರಣಗಳು ಎಲ್ಲ ಕೆಂಪಿನ ಛಾಯೆ ಅಲ್ಲಿ ಚೆನ್ನಾಗಿ ಕಾಣಿಸೋ, ಆ ಬಿಳಿ ಬಣ್ಣಕ್ಕಿಂತ ಕೆಂಪಿನ ಛಾಯೆ ಕಾಣಿಸೋ. ಸೊ ಈ ಪರ್ಟಿಕ್ಯುಲರ್ ಉಪಾಸನೆ ನಾವು ಮಾಡುವಾಗ ಬೆಳಿಗ್ಗಿನ ಹೊತ್ತಲ್ಲಿ ಆ ಒಂದು ವಸುದೇವತೆ ಈ ಒಂದು ಮಧುವನ್ನ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಇರುವಂತ ಆ ರಶ್ಮಿಯಲ್ಲಿ ಸನ್ನಿಹಿತನಾದ ಆ ವಾಸುದೇವ. ವಾಸುದೇವ ಹೇಗಿದ ವಾಸುದೇವ ಇದಾನಂತ ನಿಮ್ಗೆ ಹೇಗ್ ಗೊತ್ತಾಗತ್ತಂದ್ರೆ ನೋಡಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ನೋಡ್ತಾ ಇದ್ದಾರೆ ನೋಡಿ ಅಂತ ಹೇಳುವಾಗ ಆ ಅರುಣೋದಯ ಕಾಲದಲ್ಲಿ ಆ ಸೂರ್ಯನನ್ನ ನೋಡಿರುವಾಗ ಆ ಕೆಂಪು ಬಣ್ಣ ಎಲ್ಲೆಲ್ಲಿ ಕಾಣಿಸುತ್ತೋ ಅದು ವಾಸುದೇವ ಅಲ್ಲಿ ಕಾಣಿಸ್ತಾರೆ. ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಆ ಬಣ್ಣ ಆ ಪ್ರಭಾ ಆ ಪ್ರಭಾವಳಿ ಆ ಕೆಂಪು ಕಾಣಿಸುತ್ತೆ. ಸೊ ಅದು ವಾಸುದೇವ ಇದಾನಂತ ನಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಆ ಸೂರ್ಯನಲ್ಲಿ ಇರುವಂತ ಬಣ್ಣಗಳನ್ನ ಅಗ್ನಿಯಲ್ಲಿ ಬಳಸುವಾಗ 7 ಬಣ್ಣ ಹೇಳ್ತಾರೆ. ಬಟ್ ಇಲ್ಲಿ ಇಲ್ಲ, ಸೂರ್ಯ ತಗೊಂಡು ಹೇಳುವಾಗ ಬಣ್ಣಗಳು 5 ಹೇಳ್ತಾರೆ, ಬಣ್ಣಗಳು 7 ಹೇಳಲ್ಲ. ಈ ಐದು ಬಣ್ಣಗಳೇ ಕೊನೆಯಲ್ಲಿ ಏಳು ಬಣ್ಣಗಳಾಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ವಾಸುದೇವನನ್ನ ತಕೊಂಡಿದ್ದಾರೆ. ಆ ಒಂದು ಭ್ರಮರರು ಅಂತ ತಕೊಂಡಾಗೆ ಅದಕ್ಕೆ ವಸುದೇವತೆಗಳು, ಪ್ರಾತಃಸ್ತವನ ಕಾಲ ನಾವು ನೋಡ್ತಾ ಬಂದಿವಿ, ಪ್ರಾತಃಸ್ತವನದಲ್ಲಿ ವಸು, ಮಧ್ಯಾಹ್ನದಲ್ಲಿ ಆದಿತ್ಯ, ಹೀಗೆ ಇಟ್ಟುಕೊಂಡಿದ್ದೀವಿ. ಇವಾಗ ಫಸ್ಟ್ ಪ್ರಾತಃಸ್ತವನ ಅಂತ ತಕೊಳ್ಳಿ. ಪ್ರಾತಃಸ್ತವನದಲ್ಲಿ ವಸುದೇವತೆಗಳು ಈ ಋಗ್ವೇದದಲ್ಲಿ ಇರುವಂತಹ ಈ ಒಂದು ಅಕ್ಷರ ಸ್ವರಗಳನ್ನ ಅರ್ಥಾನುಸಂಧಾನ ಮಾಡ್ತಾರೆ. ಇವರು ಕೆಳಗಡೆ ಇರುವಂತಹ ಋಷಿಗಳು, ಮರೀಚಿಗಳು ಅಂತ, ಮಧುಕೃ ಭ್ರಮರರು ಮತ್ತು ಮರೀಚಿಗಳು ಅಂತ ಹೇಳುವಾಗ, ಋಷಿಗಳೆಲ್ಲ ಬರ್ತಾರೆ. ಈ ಋಷಿಗಳು ಇದನ್ನ ತೆಗಿತಾರೆ. ಸೊ ಈ ಮಧುನಿಂದ ಭಗವಂತ ವ್ಯಕ್ತನಾಗ, ಅಂದ್ರೆ ಈ ಮಧು ಎಂಬುದು ಅಮೃತ ಅಂತ ಹೇಳ್ತಾರೆ. ಅಮೃತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಅವರು ಹೆಕ್ಕೋದು ಏನು, ಬರೀ ಒಂದು ಲಿಟ್ರಲ್ ಆಗಿರುವಂತಹ ಮಧು ಅಲ್ಲ, ಇಲ್ಲಿ ಅವರು ಹೆಕ್ಕೋದು ಒಂದು ಭಗವಂತನ ಗುಣ ಅನುಸಂಧಾನ. ಭಗವಂತನ ರೂಪವನ್ನು ಏನೇನ್ ಹೇಳ್ತಾರೆ ಅಂದ್ರೆ, ಮೂಲತಃ ಕೆಲವು ಭಗವಂತನೇ ರಸ. ಈ ಮಧು ಅಂದ್ರೆ ಅವನೇ ರಸ, ರಸರೂಪ ಅಂತಲ್ಲ. ಏನು ರಸ, ನಾವು ನೋಡಿದ್ದೀವಿ ಭಜನ ರಸ ವಿಭಾಗ ಸಂಧಿಯಲ್ಲಿ ಅನೇಕ ರೀತಿಯಿಂದ. ಇಲ್ಲಿ ರಸ ಅಂತ ಹೇಳುವುದು ಸಾರ ಸರ್ವತ್ವ ಅಂತ. ರಸ ಅಂದ್ರೆ ಸಾರ, ಸಾರ ಸರ್ವತ ಎಲ್ಲ ಸೆನ್ಸ್ ಅಂತ. ಎಲ್ಲದಲ್ಲಿನೂ ಎಲ್ಲೆಲ್ಲಿ ಬಲ, ಜ್ಞಾನ ಬಲ ಎಲ್ಲೆಲ್ಲಿ ಕಾಣುತ್ತೋ ಅವನೇ ಆ ಸ್ವರೂಪವಾಗಿ ನಿಂತಿದ್ದಾನೆ. ಸೊ ಭಗವಂತನನ್ನ ಈ ಮಧು ಅಂಬೋ ರಸ ನೀನು ಅಂತ ಕರೀತಾರೆ. ಮತ್ತು ನೀನೇ ಯಶಸ್ಸು ಅಂತ ಕರೀತಾರೆ. ನಾವು ಯಶ ಶಬ್ದ ನೋಡಿದೀವಿ. ಯಶ ಅಂದ್ರೆ ಯಶ ಅಂಬೋದಕ್ಕೆ ಜ್ಞಾನ ಆನಂದ ಅಂತ ನಾವು ನೋಡಿದ್ದೀವಿ. ಯ ಅಂದ್ರ ಜ್ಞಾನ, ಶ ಅಂದ್ರ ಆನಂದ, ಹೀಗೆ ಯಶ ಅಂತ. ಆ ರೂಪವನ್ನ ಅವರು ಒಂದೊಂದು ಕಡೆನು ಬರೀ ಸ್ತೋತ್ರ ಋಗ್ವೇದದಲ್ಲಿ ಇರುವಂತಹ ರೂಪಗಳ ಅಲ್ಲೆಲ್ಲಿ ವಾಸುದೇವನಲ್ಲಿ ಆ ರೂಪಗಳನ್ನ ನೋಡ್ತಾನೆ. ಅವನೇ ಸಾರ ಸರ್ವತ್ವ, ಅವನೇ ಒಂದು ಬಲಸ್ವರೂಪನಾಗಿ ನಿಂತು ಎಲ್ಲವನ್ನೂ ನಿಯಮಿಸ್ತಾ ಇದ್ದಾನಂತೆ. ಆಮೇಲೆ ಅವನೇ ಒಂದು ಜ್ಞಾನ ಆನಂದ ಸ್ವರೂಪ, ಕೀರ್ತನೀಯ ವಸ್ತುವಾಗಿದ್ದಾನೆ ಯಶ ಅಂತ. ಮತ್ತು ತೇಜಸ್ಸು ಅಂದ್ರೆ ಆ ಒಂದು ಪ್ರಕಾಶ ಸ್ವರೂಪ. ಇದಕ್ಕೆ ಇದನ್ನೇ ಗಾಯತ್ರಿಯಲ್ಲಿನೂ ಭರ್ಗೋ ದಿನ ಅವ್ರು ಹೇಳ್ತಾರಲ್ಲ, ದಿಯೋ ಯೋನ ಪ್ರಚದ, ಅದಕ್ಕೇನೋ ಇದಕ್ಕೇನೋ ಹೋಲಿಸ್ತಾರೆ. ಮತ್ತು ಭಗವಂತನ ಷಡ್ ಗುಣಗಳಿಗೇನೋ ಇದಕ್ಕೇನೋ ಹೋಲಿಸ್ತಾರೆ, ಬೇರೆ ಪದಗಳನ್ನ ಹಾಕಿದ್ದಾರೆ. ಸೊ ಈ ಉಪಾಸನೆಯಲ್ಲಿ ಎಲ್ಲವೂ ಬಂದ್ಬಿಡುತ್ತೆ, ಸೂರ್ಯನಲ್ಲಿ ಮಾಡುವಂತ ಎಲ್ಲವೂ ಇಲ್ಲೇ ಬಂದ್ಬಿಡುತ್ತೆ. ಸೊ ರಸನಾಗಿದ್ದಾನೆ, ಯಶಸ್ವರೂಪನಾಗಿದ್ದಾನೆ, ತೇಜಸ್ಸು ಜ್ಯೋತಿ ರೂಪವಾಗಿ ಅವನಿರ್ತಾನೆ, ಸೂರ್ಯನಲ್ಲಿ ಜ್ಯೋತಿ ರೂಪವಾಗಿದ್ದಾನೆ ಅಂತ ಚಿಂತನೆ. ಮತ್ತು ಅವನೇ ಇಂದ್ರಿಯಂ ಅಂತ ಹೇಳ್ತಾರೆ. ಇಂದ್ರಿಯಂ ಅಂತ ಹೇಳುವ ಮೂಲಕವಾಗ ಇಂದ್ರಿಯಗಳಿಗೆ ನಮ್ಮಲ್ಲಿ ಇರುವಂತ ಅಂದ್ರೆ ಇಲ್ಲಿ ಚಿಂತನೆಗೆ ಏನು ಅಂದ್ರೆ, ಭಗವಂತನನ್ನ ನಾವು ಚಿಂತನೆ ಮಾಡುವಾಗ ಜ್ಞಾನ ಆನಂದ ಪೂರ್ಣ, ಜ್ಞಾನ ಆನಂದ ಪೂರ್ಣ ಅಂತ ಚಿಂತನೆ, ಏನೋ ಒಂದು ಇಲ್ಲ, ಒಂದು ಜ್ಞಾನ ಒಂದು ಆನಂದ ಏನೋ ಅಪ್ರಾಕೃತ ಅಂತ ಚಿಂತನೆ ಮಾಡ್ತೀವಿ. ಆ ಭಗವಂತನಿಗೇನು ಇಂದ್ರಿಯಗಳು ಇದೆ, ಜ್ಞಾನಾನಂದಮಯವಾದ ಇಂದ್ರಿಯಗಳಿದೆ, ಅವನಿಗೇನು ಇಂದ್ರಿಯ ಇದೆ ಅಂತ ತಿಳಿಸ್ಲಿಕ್ಕೆ ಇಂದ್ರಿಯಂ ಅಂತ ಅವನ ಕರೀತಾರೆ. ಅಂದ್ರೆ ಇಂದ್ರಿಯ ನಮ್ಮ ಇಂದ್ರಿಯದಲ್ಲಿ ಇದ್ದು ಅದನ್ನ ನೀನು ಅದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಿ ಅಂತ. ಯಾಕೆಂದ್ರೆ ಹಿಂದೆ ನೋಡಿದಂತೆ ಒಂದು ವಸ್ತು ಇದೆ, ನಮ್ಗೆ ಇಂದ್ರಿಯ ಇದೆ, ಇದ್ರೆ ಸಾಲದು. ಜ್ಞಾನ ಬರಬೇಕಂದ್ರೆ ಇಂದ್ರಿಯಕ್ಕೆ ಸಾಮರ್ಥ್ಯ ಬೇಕು, ಆ ಸಾಮರ್ಥ್ಯವನ್ನು ಕೊಡುವನು ನೀನೇ. ಸೊ ಇಂದ್ರಿಯಂ ಅಂತ ಅಂದ್ರೆ ಐಶ್ವರ್ಯ ಪ್ರದ ಅಂತ ಚಿಂತನೆ. ಯಶ ಮತ್ತು ರಸ ಅಂಡ್ ತೇಜ ಇದು ಬರುವಾಗ ಆ ಭಗವಂತನ ಶಬ್ದಗಳಲ್ಲಿ ಬರುವಂತಹ ತೇಜಸ್ಸು, ಕಾಂತಿ, ಯಶಸ್ಸು ಅದು ಬಂದ್ಬಿಡುತ್ತೆ. ಮತ್ತು ಅನ್ನಾರ್ಜ್ಯ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅನ್ನಾರ್ಜ್ಯ ಅಂತ ಚಿಂತನೆ ಯಾಕಂದ್ರೆ ನಮ್ಗೆ ಅನ್ನ, ನಮಗೆ ನಾವು ಯಾವುದನ್ನ ಅವಲಂಬಿಸಿ ಬದುಕುತ್ತೀವೋ ಅದನ್ನ ಅವನು ಕರುಣಿಸ್ತಾನೆ. ಸೂರ್ಯನಲ್ಲಿ ಇದ್ದು ಈ ನೀರೆಲ್ಲ ಹೀಗೆ ಆ ಮಳೆ ಎಲ್ಲೆಲ್ಲಿ ಬೆಳಿಬೇಕು, ಮಳೆಯನ್ನ ಕೊಟ್ಟು ಈ ಒಂದು ಸಸ್ಯಗಳು ಎಲ್ಲವೂ ಬೆಳಿಲಕ್ಕೆ ಸೈನ್ಸ್ ಏನೋ ನಾವು ನೋಡ್ತೀವಿ. ಸೂರ್ಯಶಕ್ತಿ, ಸೌರಶಕ್ತಿ ಕಾರಣವಾಗಿದ್ದು ಅವನೇ ಅನ್ನಾದ್ಯ ಅಂತ. ಅನ್ನಾದ್ಯ ಅಂದ್ರೆ ಅನ್ನ ಪ್ಲಸ್ ಆದ್ಯ ಅಂತ. ಅನ್ನ ಅಂದ್ರೆ ಉಣ್ಣೋದು, ಆದ್ಯ ಅಂದ್ರೆ ತಿನ್ನೋದು, ಉಣ್ಣೋದು ತಿನ್ನೋದು ಅಂತ ಹೇಳ್ತೀವಿ. ಮತ್ತು ಭಕ್ಷ ಅಂತ ಎರಡಿದೆ. ಭೋಜ್ಯ ಎಂಬುದು ಅನ್ನ, ಆದ್ಯ ಎಂಬುದು ಭಕ್ಷ, ಭೋಜ್ಯ ಭಕ್ಷ. ಇದು ಕೊಡ್ತಾನಂತ ಒಂದು ಸ್ಥೂಲವಾದ ಅರ್ಥ. ಇನ್ನೊಂದು ಅರ್ಥ ಅನ್ನಾದ್ಯ ಅಂತ ಹೇಳುವ ಮೂಲಕವಾಗಿ ಎಲ್ಲವೂ ನಿನಗೆ ಅನ್ನ ಸ್ವರೂಪ. ಯಾಕೆಂದ್ರೆ ಪ್ರಳಯದಲ್ಲಿ ಎಲ್ಲವನ್ನೂ ಅವನೇ ಒಳಗೆ ತಕೊಳ್ತಾನಂತೆ. ಎಲ್ಲವೂ ಈ ಒಂದು ಬ್ರಹ್ಮರುದ್ರಾದಿ ದೇವತೆಗಳು ಮಾತ್ರ ಇಲ್ಲ, ಈ ಸಮಸ್ತ ಬ್ರಹ್ಮಾಂಡ ಎಲ್ಲವೂ ಅವನಿಗೆ ಒಂದು ಅನ್ನ ಆಗತ್ತೆ, ಅನ್ನ ಆಗತ್ತೆ. ಮತ್ತು ಅನ್ನ ಉಪ್ಪಿನಕಾಯಿ ಈ ತರ ಎಲ್ಲ ಹೇಳ್ತಾರಲ್ಲಿ, ಅನ್ನ ಆಗತ್ತೆ ಅದು ಒಂದು. ಇನ್ನೊಂದು ಆದ್ಯ ಅಂದ್ರೆ ಅವನೇ ಉಪಜೀವ್ಯ, ಅವನೇ ಉಪಜೀವಿಯ ಅಂದ್ರೆ ಅನ್ನವನ್ನ ನಾವು ಅನ್ನ ಉಪಜೀವಿತಕ್ಕೆ ಅನ್ನ ಉಣ್ಣಿದ್ರ ತಕೊಂಡ್ರ ಅದನ್ನಿಂದ ನಾವು ಬದುಕ್ತೀವಿ ಅಂದ್ರೆ ವಿ ಆರ್ ಡಿಪೆಂಡೆಂಟ್ ಆನ್ ದ ಫುಡ್. ಈ ಒಂದು ಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಅನ್ನ ಇಲ್ಲಂಗಿದ್ರೆ, ನಮ್ಗೆ ಊಟ ತಿಂಡಿ ಇಲ್ಲದೆ ಇದ್ರೆ ನಾವು ಬದುಕೋದಿಲ್ಲ. ಅಂದ್ರೆ ಅನ್ನವನ್ನ ಅವಲಂಬಿಸಿ ಬದುಕ್ತಾ ಇದೆ, ಅವಲಂಬಿಸಿ ಬದುಕೋದಿಲ್ಲ. ಅಲ್ಲಿ ಇರುವಂತ ಈ ಒಂದು ಈ ಸೂರ್ಯನಾರಾಯಣನನ್ನ ಈ ವಾಸುದೇವ ರೂಪದಿಂದ ಅವಲಂಬಿಸಿ ನಾವು ಬದುಕ್ತಾ ಇದ್ದೀರಿ. ಸೊ ವಿ ಆರ್ ಡಿಪೆಂಡೆಂಟ್, ಅವನೇ ನಮ್ಗೆ ಆಶ್ರಯ ಎಂಬುದನ್ನ ಅನ್ನ ಆದ್ಯ ಅಂತ ಹೇಳ್ತಾರೆ. ಮತ್ತು ವೀರ್ಯ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅವನು ಮಾಡೋದು ಇನ್ನೂ ಏನ್ ಕೆಲಸ ಮಾಡ್ತಾನೆ. ವೀರ್ಯ ಅಂದ್ರೆ ಶಕ್ತಿಯನ್ನ ನಿಗ್ರಹ ಮಾಡೋದು, ಅನುಗ್ರಹ ಮತ್ತು ನಿಗ್ರಹ ಎರಡೂ ಭಗವಂತ ಮಾಡ್ತಾ ಇದ್ದಾನೆ. ಸೊ ಇವನು ನಿಗ್ರಹ ಶಕ್ತಿ ಅಂದ್ರೆ ವೀರ್ಯ ಎಂಬುದು ಮೂಲಕವಾಗ ಸರ್ವ ನಿಗ್ರಹ ಶಕ್ತಿ ಮಾಡ್ತಾನೆ. ಮತ್ತು ರಸ ನೋಡಿದ್ದೀವಿ, ಬಲ ಸ್ವರೂಪ. ಹೀಗೆ ಅವನನ್ನ ಭಗವಂತನನ್ನ ದೇವತೆಗಳು ನೋಡ್ತಾರಂತ. ಇದು ನೆಕ್ಸ್ಟ್ ಇಲ್ಲಿ ಈ ವಿಷ್ಣು ಸಹಸ್ರನಾಮದ ಈ ಒಂದು ಇಲ್ಲಿ ಹೇಳಿರುವಂತ ಈ ವಿಶೇಷಗಳನ್ನ ವಿಷ್ಣು ಸಹಸ್ರನಾಮದಲ್ಲಿ ಬಂದ ನಾಲ್ಕು ರೂಪಗಳನ್ನ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ. ಅದು ಅಲ್ಲಿ ನೋಡೋಣ. ಸೊ ಹೀಗೆ ಇದಾಯ್ತು, ಪುಷ್ಪ ಆಯ್ತು, ಪುಷ್ಪ ಮಧುಕೃತ್ ಇದು. ಸೊ ಹೀಗೆ ಕೆಂಪು ಬಣ್ಣದಿಂದ ಇವನು ಇದ್ದಾನೆ ಸ್ವರೂಪ ಅಂತ ಹೇಳ್ತಾರೆ. ಹೀಗೇನೆ ಒಂದೊಂದು ದಕ್ಷಿಣ ರಶ್ಮಿಗೆ ಬಂದಾಗ ದಕ್ಷಿಣ ರಶ್ಮಿಯಲ್ಲಿ ಇರುವಂತ ರೂಪ ಸಂಕರ್ಷಣ ಅಂತ ಹೇಳ್ತಾರೆ. ಇಲ್ಲಿ ಬಂದು ಋಗ್ವೇದ ಪುಷ್ಪ ಅಲ್ಲ, ಋಗ್ವೇದ ಇಲ್ಲ, ಇಲ್ಲಿ ಒಂದು ಯಜುರ್ವೇದ ಬಂದು ಪುಷ್ಪ ಅಂತ ಇಲ್ಲಿ ಚಿಂತನೆ ಮಾಡ್ತಾರೆ. ಯಜುರ್ವೇದವೇ ಪುಷ್ಪ ಅಂತ ಚಿಂತನೆ ಮಾಡಿ ಇಲ್ಲಿ ಅವರು ತೆಗೆಯುವಂತ, ಇಲ್ಲಿ ಯಾರು, ಇಲ್ಲಿ ಯಾರು ಭ್ರಮರ ಅಂದ್ರೆ ಅಲ್ಲಿ ವಸುದೇವತೆಗಳು ಅಂತ ಹೇಳಿ ವಸುದೇವತೆಗಳಿಗೆ ಪ್ರಧಾನವಾಗಿ ಆದಿತ್ಯ ಐ ಮೀನ್ ಅಗ್ನಿಯನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಬಂದು ಇಲ್ಲಿ ಯಜುರ್ವೇದ ಎಂಬ ಪುಷ್ಪ ಅಂತ ತಕೊಂಡು ಭ್ರಮರರು ಯಾರು ಅಂತ ಹೇಳಿದ ರುದ್ರರು, ರುದ್ರಗಣ ಅಂತ ಹೇಳ್ತಾರೆ. ಇಲ್ಲಿ ರುದ್ರಗಣ ಎಂಬುದಲ್ಲಿ ವಿಶೇಷ ಏನು ಅಂದ್ರೆ ರುದ್ರಗಣ ನಾವು ನೋಡಿದೀವಿ, ಅಜಯ್ ಕಪಾಲ್, ಅಹಿರ್ ಬುದ್ನಿ, ಓಜ ರೈವತ ಇಂಥದ್ದು ರುದ್ರಗಣ ಅನ್ನ ನೋಡಿದೀವಿ. ರುದ್ರಗಣ ಅಂದ್ರೆ ಐದನೇ ಕಕ್ಷದಲ್ಲಿ ಬರೋರಲ್ಲ, ಬೇರೆ ಬೇರೆ ಕಕ್ಷದಲ್ಲಿ ಬರುವಂತದ್ದು ರುದ್ರಗಣ. ರುದ್ರರ ಪುತ್ರರು ರುದ್ರಗಣ ಅಂತ ಹೀಗೆ ನೋಡ್ತೀವಿ. ಸೊ ಇಲ್ಲಿ ಸಂಕರ್ಷಣ ರೂಪ ಯಜುದ ಎಂಬುದು ಪುಷ್ಪ. ಉಳಿದವರು ಇಲ್ಲಿ ಏನಿದಾರಂದ್ರೆ ರುದ್ರಗಣ ಅಂತ ಹೇಳುವ ಮೂಲಕವಾಗಿ ಈ ಒಂದು ಓಜ, ಅಜಯ್ ಕಪಾದ, ಅಹಿರ್ಬುದ್ನಿ, ಮಹಾನ್, ವಿರೂಪಾಕ್ಷ, ಹೀಗೆ ಒಂದು 11 ಏಕಾದಶ ರುದ್ರರನ್ನ ಹೇಳ್ತೀವಿ. ಈ ಏಕಾದಶ ರುದ್ರರಲ್ಲಿ ನಾವು ಹಿಂದೆ ನೋಡಿದ್ದೀವಿ, ಒಂದು ಪ್ರಾಣಾಪಾನ ಅವ್ಯಾನ ಉದಾನ ಸಮಾನ ನಾಗಾಕೃ ಮಾತೃಕಲಾ ದೇವದತ್ತ ಧನಂಜಯ ಅಂತ ಹೇಳುವಾಗ ನಾವು ಇದು ವಾಯುಪುತ್ರರು ರುದ್ರಪುತ್ರರು ಆಗ್ತಾರ ಅಂತ ಅಲ್ಲಿ ಚಿಂತನೆ ಒಂದು ಹೇಳುವಾಗ ರುದ್ರಪುತ್ರರು ಎಂಬುದು ಬಂತು. ಅದು ಹೇಗೆ ಅಂದ್ರೆ ಈ ಒಂದು ರುದ್ರಗಣ ಅಂತ ಒಂದು ಇದಲ್ಲ, ಓಜಾ ರೈವತ ಅಜಯ ಕಪಾದ ಅಹಿರ್ಬುದ್ನಿ ಮಹಾನ್ ವಿರೂಪಾಕ್ಷ ಇದು ಬರುತ್ತಲ್ಲ, ಇವರ ಒಳಗೆ ಈ 10 ಮಂದಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅವರ ಆವೇಶಯುತರಾಗಿ ಅವರು ರುದ್ರರ ಮೂಲಕ ಹುಟ್ಟುತ್ತಾರೆ. ಆ ನಿಟ್ಟಿನಲ್ಲಿ ರುದ್ರಪುತ್ರರು ಅಂತಲೇ ಇವರನ್ನ ಕರೀತಾರೆ. ಸೊ ಇಲ್ಲಿ ರುದ್ರಗಣಕ್ಕೆ ಇದೆ, ಈ ರುದ್ರಗಣಕ್ಕೆ ಇದು 11 ಏಕಾದಶ ರುದ್ರರು ಆದರೂ ಇವರನ್ನ ವಿಶೇಷವಾಗಿ ರುದ್ರ ಶಬ್ದದಿಂದ ನಿಯಮನ ಮಾಡುವವರು ವಾಯುದೇವರು ಇದ್ದಾರಂತ. ಸೊ ಇಲ್ಲಿ ಆ ಒಂದು ಚಿಂತನೆ, ಇವರು ಆ ಯಜುರ್ವೇದದಲ್ಲಿ ಯಾಕೆ ಇಷ್ಟು ಇಲ್ಲಿ ವಿಶೇಷವಾಗಿ ಹೇಳ್ತಾರಂದ್ರೆ ಋಗ್ವೇದದಿಂದ ಋಕ್ಕುಗಳು ಅರ್ಚನೆ ಮಾಡುವಂತ ಹೆಸರುಗಳೇ ಇರುತ್ತೆ ಪ್ರಧಾನವಾಗಿ. ಅಲ್ಲಿಂದ ದೇವರ ಪೂಜೆ ಅನುಸಂಧಾನ, ಅಗ್ನಿ ಅಂದ್ರೆ ಆ ಒಂದು ಚಲನೆ ಇಲ್ಲ ವಸ್ತುವಿಗೆ ಚಲನೆಯನ್ನು ಕೊಡುವ, ಹೀಗೆ ಅರ್ಥ ಮಾಡುವುದು ನಮ್ಮಂತವ್ರು ಅಂದ್ರೆ ಏನು ಇನ್ನು ಶಾಸ್ತ್ರವನ್ನ ಚಂದಾಗಿ ಓದಿರೋರ್ಗೆ ಅದು ಅರ್ಥ ಆಗತ್ತೆ ಅಂತ. ಯಜುರ್ವೇದ ಶಬ್ದದಿಂದ ಭಗವತ್ತರ ಯಜುರ್ವೇದದಲ್ಲಿ ಆ ಒಂದು ಕರ್ಮ ಶಬ್ದವಾಗೇ ಜಾಸ್ತಿ ಇರುತ್ತೆ, ಕರ್ಮವಾಚ್ಯವಾಗಿರುತ್ತೆ, ಅದು ನಾಮವಾಚ್ಯವಾಗಿಲ್ಲ ಕರ್ಮವಾಚ್ಯವಾಗಿರುತ್ತೆ. ಈ ಕರ್ಮವಾಚ್ಯ ಶಬ್ದಗಳಿಗೆ ಭಗವಂತನ ಪರವಾಗಿ ಅರ್ಥ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಆ ಅರ್ಥ ನಾವು ತಿಳ್ಕೋಬೇಕಂದ್ರೆ ವಿಶೇಷವಾಗಿ ಯಜುರ್ವೇದದಿಂದ ಆ ಒಂದು ಅಭಿಮಾನಿಯಾಗಿರುವಂತ ಆ ರುದ್ರ ಶಬ್ದದಿಂದ ಕರೆಸಲ್ಪಡುವಂತ ಮುಖ್ಯಪ್ರಾಣರ ಅನುಗ್ರಹ ಬೇಕು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಏಕಾದಶ ರುದ್ರ ಜೊತೆಯಲ್ಲಿ ರುದ್ರ ಶಬ್ದದಿಂದ ವಾಯುದೇವರನ್ನ ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ಸೊ ಹೀಗೆ ಈ ಅರ್ಥ ಜ್ಞಾನ ಬರಬೇಕು ಅಂದ್ರೆ ಇವ್ರ ಮೂಲಕವಾಗಿ ಇವ್ರನ್ನ ಚಿಂತನೆ ಮಾಡುವ ಮೂಲಕ ಬರುತ್ತೆ. ಇದೇ ನಾಡಿಗಳು, ಇದು 200 ನಾಡಿಗಳಲ್ಲಿ ಇದ್ದು ಈ ಸಂಕರ್ಷಣ ರೂಪ ಭಗವಂತನ ಚಿಂತನೆ ಮಾಡ್ತಾರೆ. ಇಲ್ಲಿ ಈ ಸಂಕರ್ಷಣ ಕಾಣಿಸ್ತಾನ ನಮ್ಗೆ ಈ ಸೂರ್ಯನಲ್ಲಿ ಅಂದ್ರೆ ಸೂರ್ಯನಲ್ಲಿ ಇವಾಗ ಯಾವಾಗ ಅಂದ್ರೆ ವಸು ಅಂತ ಬೆಳಿಗ್ಗೆ ಆಯ್ತು, ಇದು ಮಧ್ಯಾಹ್ನಕ್ಕೆ ಬರುತ್ತೆ. ಮಧ್ಯಾಹ್ನ ಬಂದಾಗ ಸೂರ್ಯರಶ್ಮಿ ನಮ್ಗೆ ಕಾಣಿಸುವಾಗ ಅದು ಬೆಳಕು ಬಂದು ಬಿಳಿ ಬೆಳ್ಳಗಿರುತ್ತ ಆ ಬೆಳಕು ನಮ್ಗೆ, ಆ ಬೆಳ್ಳಗಿರುವಂತ ಬೆಳಕಲ್ಲಿ ಆ ಸಂಕರ್ಷಣ ಕಾಣಿಸ್ತಾನ ಅಂತ ಹೇಳ್ತಾ ಇಲ್ಲಿ ಇಲ್ಲಿ ಸಂಕರ್ಷಣನಿಗೆ ಕೊಡುವಂತ ಬಣ್ಣ ಬಿಳಿ ಬಣ್ಣ. ಯಾಕೆಂದ್ರೆ ಅದನ್ನ ಪಡ್ತಾ ಇದ್ದೀವಿ, ಬಿಳಿ ಬಣ್ಣದಿಂದ ನಮ್ಗೆ ಅವನು ಇದ್ದಾನ ಎಂಬುದನ್ನ ತೋರಿಸಿಕೊಡ್ತಾ ಇದ್ದ ಅಂತ. ಇಲ್ಲಿ ಬರುವಂತದಕ್ಕೆ ವಾಸುದೇವ ಕೆಂಬಣ್ಣ ಅಂದ್ರೆ ಇಲ್ಲಿ ಬಿಳಿ ಬಣ್ಣದಿಂದ ಹೇಳ್ತಾರೆ. ಸೊ ಹೀಗೆ ವಸು ರುದ್ರ ಆದಿತ್ಯ ನೆಕ್ಸ್ಟ್ ಬರುತ್ತಲ್ಲ ಆದಿತ್ಯ ಅಂತ ಹೇಳುವಾಗ ಆದಿತ್ಯ ಶಬ್ದದಿಂದ ಅಲ್ಲಿ ಬರುವಂತದ್ದು ಸಾಮವೇದ ಋಗ್ಗಾಯಿತು ಕೇಳಾಯ್ತು ಸಾಮವೇದ ಹೇಳ್ತಾರೆ. ಸಾಮವೇದ ಹೇಳುವಾಗ ಅಲ್ಲಿ ವಿಶೇಷವಾಗಿ ಅಲ್ಲಿ ಪ್ರದ್ಯುಮ್ನ ರೂಪವನ್ನು ಹೇಳ್ತಾರೆ. ಈ ಪ್ರದ್ಯುಮ್ನ ರೂಪ ಹೇಗಿರುತ್ತಂದ್ರೆ ಸ್ವಲ್ಪ 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 ಬೆಳಕಲ್ಲಿ ಇರುವಂತ ಅದು ನಮ್ಗೆ ಕಾಣಿಸೋದಿಲ್ಲ, ಬ್ಲೂ ಇರುತ್ತೆ ಅದು. ಅದು ರೈನ್ಬೋ ಅಂತದ್ದು ಬರೋವಾಗ ಆ ಕಲರ್ಸ್ ಆ ಸ್ಪೆಕ್ಟ್ರಮ್ಲಿ ನೀವು ನೋಡ್ತಾ ಬಂದ್ರೆ ಬ್ಲೂ ಬರುತ್ತೆ ಅಂತ ಹೇಳ್ತಾರೆ, ಬ್ಲೂ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಬ್ಲೂ ಕಲರ್ ಬ್ಲೂ ಬ್ಲೂ ಮತ್ತು ವಯಲೆಟ್ ವಯಲೆಟಿಶ್ ಬ್ಲೂ ಆ ತರ ಕಲರ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಬ್ಲೂ ಬಣ್ಣದಿಂದ ನೀಲ ಬಣ್ಣದಿಂದ ಕೃಷ್ಣ ಬಣ್ಣ ಅಂತ ಅನ್ನೋದಕ್ಕೆ ಕೃಷ್ಣ ಅಂಬೋ ಶಬ್ದಕ್ಕೆ ಬ್ಲೂ ವಯಲೆಟ್ ಇಂಡಿಗೋ ಬರುತ್ತೆ ಕೃಷ್ಣ ಶಬ್ದದಿಂದ. ಸೊ ಇಲ್ಲಿ ಕೃಷ್ಣ ಅಂಬೋ ಶಬ್ದದಿಂದ ಯಾವ್ದನ್ನ ನೋಡ್ತೀವೋ ಅದು ಸ್ವಲ್ಪ ಸ್ವಲ್ಪ ಅದು ಅಸ್ತಮನ ಆಗ್ಲಕ್ ಮುಂಚೆ ಸ್ವಲ್ಪ ಸ್ವಲ್ಪ ಬೇರೆ ಕಲರ್ಸ್ ಕಾಣಿಸ್ತ ಸ್ಪೆಕ್ಟ್ರಮ್ ಅಲ್ಲಿ ಕಾಣಿಸ್ತ ಅಂತ ಹೇಳ್ತಾರೆ, ಅಟ್ಲೀಸ್ಟ್ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಇದು ಸಾಮವೇದ ಸಾಮವೇದ ಅಂಬೋದು ಒಂದು ಪುಷ್ಪ. ಸಾಮವೇದದಲ್ಲಿ ಅನೇಕ ಮಂತ್ರಗಳು ಮಂತ್ರಕ್ಕಿಂತ ಋಗ್ಗಳ ಋಕ್ಕುಗಳೇ ಇದೆ. ಅದ್ರ ಜೊತೆಯಲ್ಲಿ ಸ್ವರಗಳು ತುಂಬಾ ಇರತ್ತ, ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಈ ತರದ್ದು ಇರತ್ತೆ, ಮತ್ತು ಪ್ಲುತ ಅಂತ ಕಂಪನೆ ಮುಂತಾದಗಳು ಇರತ್ತೆ. ಅದು ಹೇಳುವಂತ ಧಾಟಿಯಿಂದ ಅರ್ಥಗಳಲ್ಲಿ ವ್ಯತ್ಯಾಸ ಆಗತ್ತಂತ. ಸೊ ಇದನ್ನೆಲ್ಲ ಅದು ಒಂದೊಂದನ ಮೀನಿಂಗ್ ಒಂದೊಂದು ಅರ್ಥ ಅನುಸಂಧಾನ ಮಾಡಿ ವಿಧೇಯವಾಗಿ ಪ್ರಕರ್ಷವಾದಂತ ಪ್ರದ್ಯುಮ್ನವನ್ನ ಅಲ್ಲಿ ಅವರು ನೋಡ್ತಾರೆ. ಯಾರು ಅಂದ್ರೆ ಇಲ್ಲಿ ಮಧುಕರರು ಯಾರು ಅಂದ್ರೆ ಆದಿತ್ಯರು ಅಂತ ಹೇಳ್ತಾರೆ. ಈ ಆದಿತ್ಯ ದ್ವಾದಶ ಆದಿತ್ಯರು ಅಂತ ಪ್ರಸಿದ್ಧವಾದದ್ದು. ಅಲ್ಲಿ ಒಬ್ಬನು ದ್ವಾದಶ ಆದಿತ್ಯರಿ ಒಬ್ಬನು ಉರುಕ್ರಮ ವಾಮನನೇ ಅಲ್ಲಿ ಕೂತಿರ್ತಾನ. ವಾಮನನೇ ಕೂತು ಆ ಒಂದು ಜ್ಞಾನವನ್ನ ವಿಶೇಷವಾಗಿ ಅಲ್ಲಿ ಸಾಮವೇದದಿಂದ ಬರುವಂತಹ ಜ್ಞಾನವನ್ನ ಅಲ್ಲಿ ಕೊಡ್ತಾರೆ, ಅವರು ಪುಷ್ಪ ಆಗ್ತಾರೆ. ಸೊ ಇದಾದ ಮೇಲೆ ಮೂರು ಮತ್ತು ನೆಕ್ಸ್ಟ್ ಬರೋದು ಸಾಮವೇದ ಮತ್ತು ನೆಕ್ಸ್ಟ್ ಬಂದು ಇತಿಹಾಸ ಪುರಾಣ. ಇತಿಹಾಸ ಪುರಾಣ ಎಂಬುದು ಇದು ನೆಕ್ಸ್ಟ್ ಬರುತ್ತೆ. ಆ ಒಂದು 200 ಕಿರಣಗಳು ಉತ್ತರ ದಿಕ್ಕಿನಲ್ಲಿ ಇರುವಂತಹ ಕಿರಣಗಳಲ್ಲಿ ಅಲ್ಲಿ ತೋರಿಸುವಂತ ರೂಪ ಬಂದು ಅನಿರುದ್ಧ ರೂಪ. ಅಲ್ಲಿ ಮಧುಕರರು ಯಾರು ಅಂದ್ರೆ ಅಥರ್ವಣ ಅಂಗೀರಸರು. ಅಥರ್ವಣ ಅಂಗೀರಸರು ಅಂದ್ರೆ ಇದು ವೈವಶ ತಮನ್ವಂತರದಲ್ಲಿ ಅವರು ಸಾಕ್ಷಾತ್ ಪುತ್ರರಾಗ ಚತುರ್ಮುಖನಿಂದ ಬಂದವರು, ಆದಿ ಕಾಲದಿಂದನೂ ಅವರು ಇದ್ದಾರೆ. ಸೊ ಅಥರ್ವಣ ಅಂಗೀರಸರು ಇದು ಪೌರುಷೇಯವಾದ ಇತಿಹಾಸ ಪುರಾಣದಿಂದ ಆ ಶಬ್ದಗಳನ್ನೆಲ್ಲ ಹುಡುಕಿ ಅಲ್ಲಿ ಇರುವಂತ ಅರ್ಥ ಭಗವಂತನನ್ನ ಅನಿರುದ್ಧ ರೂಪ ತಡೆಯಿಲ್ಲದ ಆ ನಿರೋಧ ಇಲ್ಲದ ಅನಿರುದ್ಧನನ್ನ ಅವರು ನೋಡ್ತಾರೆ. ಇಲ್ಲಿ ಬರುವಂತಹ ಬಣ್ಣ ಬಂದು ಇಲ್ಲಿ ವಯಲೆಟ್ ಅದು ಕೃಷ್ಣ ಅಂತಾನೆ ಹೇಳ್ತಾರೆ. ವಯಲೆಟ್ ಮತ್ತು ಇಂಡಿಗೋ ಆ ತರ ಕಲರ್ಸ್ ಕಾಣಿಸುತ್ತಂತ. ಅಟ್ ದ ಟೈಮ್ ಆಫ್ ಸೆಟ್ ಆಗುವಾಗ ಆಕಾಶದಲ್ಲಿ ಒಂಥರ ಒಂದು ಡಾರ್ಕ್ನೆಸ್ ಬರುತ್ತಲ್ಲ ಆ ಕಲರ್ಸ್ ಅಂತ ತಕೊಳ್ಳಿ ನೀವು. ಸೊ ಆ ಕಲರ್ಸ್ ಆ ಪ್ರಭಾವಳಿ ಕಾಣಿಸುತ್ತಂತ ಹೇಳ್ತಾರೆ ಅಲ್ಲಿ ಅದನ್ನ ತಕೊಂಡು. ಸೊ ಹೀಗೆ ನಾಲ್ಕು ಮಾಡಿ ಕೊನೆಯಲ್ಲಿ ಊರ್ದ ಅದು ಮೋಕ್ಷಕ್ಕೆ ಹೋಗುವಂತದ್ದು. ಅದು ಯಾವಾಗ್ಲೂ ನಾವು ಅದಕ್ಕೆ ಗದಾ ಮುದ್ರ ಅದೆಲ್ಲ ಹಚ್ಚಿಕೊಡೋದು ಊರ್ದಕ್ಕೆ ಹೋಗುವಂತದ್ದು ಅಂತ. ಸೊ ಅಲ್ಲಿ ಇರುವಂತದ್ದು ಬೇರೆ ಯಾರು ಇಲ್ಲ, ರುಜುಗಣಿಸ್ತಾರೆ ಎಲ್ರು ಅಲ್ಲಿ ರುಜುಗಣಿಸ್ತಾರೆ. ಅಲ್ಲಿ ಬಂದು ಎಲ್ಲಾ ಬಣ್ಣದಿಂದ ಆ ಸೂರ್ಯ ಉದಯಿಸುವ ಸೂರ್ಯನಂತೆ ಅವನು ಅಂದ್ರೆ ಮಲ್ಟಿ ಕಲರ್ ಸೂರ್ಯನಲ್ಲಿ ಇರುವಂತ ಆ ಪಂಚ ಬಣ್ಣವೂ ಕಾಣಿಸುತ್ತೆ ನಮ್ಗೆ ಕಾಣಿಸುತ್ತೆ. ಅದು ಎಲ್ಲವೂ ಇರುವಂತದ್ದು ಆ ಊರ್ದು ಮುಖಕ್ಕೆ ಊರ್ದು ದಿಕ್ಕಿಗೆ ಹೋದಾಗ ಆ ಊರ್ದು ಅಂದ್ರೆ ನಾರ್ತ್ ಅಲ್ಲ ಅಪ್ವರ್ಡ್ಸ್ ವರ್ಟಿಕಲ್ ಆಗಿ ಹೋಗೋದು. ಇವಾಗ ಹಾರಿಸಾಂಟಲ್ ಆದ್ಮೇಲೆ ವರ್ಟಿಕಲ್ ಆಗಿ ಹೋಗುವಾಗ ಅಲ್ಲಿ ಇವರೇ ಇರ್ತಾರ. ಇವರು ಯಾವ್ದನ್ನು ಹೇಳ್ತಾರಂದ್ರೆ ಸಮಗ್ರ ವೇದಗಳು ಎಲ್ಲಾ ವೇದಗಳು ಎಲ್ಲಾ ಇದನ್ನಿಂದನೂ ಭಗವಂತನ ಸಮಗ್ರಹವಾಗಿ ನೋಡುವಂತ ಈ ತರ ಒಂದು ಮಧು ವಿದ್ಯೆ ಅಂತ ದೇವತೆಗಳು ಏನು ಮಾಡಿದ್ದಾರೆ ಹ್ಯಾಗ ತಿಳ್ಕೊಂಡ್ರು ಅಂತ ಅಲ್ಲಿ ಬರುತ್ತೆ. ಅವ್ರು ಏನ್ ತಿಳಿದಿದ್ದಾರೆ ಅಂಬುದನ್ನ ನಾವು ನೋಡಿದ್ದೇವೆ. ಯಾವ ಯಾವ ಕಡೆಯಿಂದ ಮಧು ಅಂತ ಆ ಒಂದು 14 ಅಧಿಷ್ಠಾನದಲ್ಲಿ ಅದನ್ನ ವಿಸ್ತಾರ ಇವರು ಖಂಡಿತ ಸತ್ಯವನ್ನ ಅಲ್ಲಿ ನೋಡಿದ್ದೀವಿ. ಇವರು ಮಾಡಿದವರು ಯಾರ್ಯಾರು ಇದನ್ನ ತೆಗೆದು ಹೆಕ್ಕಿ ಆ ಮಧುವನ್ನ ಕೊಟ್ಟವರು ಎಂಬುದು ಇಲ್ಲಿ ಉಪಾಸನೆ ಬರುತ್ತೆ. ಇದು ದೇವ ಮಧು ಅಂತ ಉಪಾಸನೆ ಮಾಡ್ತಾರೆ. ಸೊ ಟೋಟಲಿ ಈ 1000 ಬರುತ್ತೆ. ಈ 1000 ರೂಪಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ 1000 ಅದಕ್ಕೇನು ಸಂಬಂಧ ಇದೆ ನಮ್ಮ ದೇಹದಲ್ಲಿನೂ ಸಾವಿರ ಕಿರಣದ ಒಳಗಡೆ ಇದೆ, ಹೊರಗಡೆ ಇರುವಂತ ಈ ಕಿರಣಗಳೇ ನಮ್ಮ ಒಳಗೇನು ಇದೆ, ನಮ್ಮ ಒಳಗೇನು ಇದು ನಾಡಿಗೆ ಸಂಬಂಧಪಟ್ಟದಾಗತ್ತೆ. ನಾಡಿಗಳಲ್ಲಿ ಅಲ್ಲಿ ಹಾಗಿರ್ತಾನೆ, ಇಲ್ಲಿನೂ ನಾಡಿಗಳಲ್ಲಿ ಈ ಪಂಚರೂಪದಿಂದ, ಅಲ್ಲಿ ಪಂಚರೂಪ ಇಲ್ಲಿನೂ ಪಂಚರೂಪದಿಂದ ಓದೋದಕ್ಕೆ ನಾರಾಯಣ. ಸೊ ಹೀಗೆ ಪಂಚರೂಪದಿಂದ ಇಲ್ಲಿ ಇದಾನೆ ಅಂತ ತೌಸಂಡ್. ಇದು ಒಂದೊಂದಲ್ಲಿನು 574 ಹಾಕೊಳ್ತಾರೆ, 574 ಅಷ್ಟು ಪುಷ್ಪಗಳನ್ನು ತಗೋಬೇಕು ಏನೋ ಗೊತ್ತಿಲ್ಲ. ಸೊ 574 ಒಂದೊಂದಿನ 574 ಹೀಗೆ ಇಟ್ಕೋಬೇಕು ಅಂತ ಇದನ್ನ 5.25 ಅಂಬೋದಕ್ಕೆ. ಇದಕ್ಕೇನೋ ಇದು ಯಾಕೆ ಇಷ್ಟು ಹೇಳಿದೆ ಅಂದ್ರೆ 5.25 ಇದು ಸಂಕಷ್ಟ ಒಡೆಯರ್ದು ಇಟ್ಕೋಬೇಕಾ, ಇವರ್ದು ಇಟ್ಕೋಬೇಕಾ, ಯಾವ್ದು ಹಾಗೆ ಹೇಳ್ಬೇಕು ಅಂದ್ರೆ ಇಲ್ಲ, ಇದು ಇನ್ನೊಂದು ಮುಖದಿಂದ ಅವರು ಉಪಾಸನೆಯನ್ನ ಕೊಟ್ಟಿದ್ದ, ಅದು ಅದಕ್ಕೆ ಪ್ರಮಾಣವೂ ಇದೆ. 1000 ಅಂಬೋದಕ್ಕೇನು ಪ್ರಮಾಣ ಇದೆ. ಆ ತರ ಚಿಂತನೆಯನ್ನು ದೇವ ಮಧು ಅಂತ ಅದು ಸೂರ್ಯನಲ್ಲೇ ಉಪಾಸನೆ ಮಾಡಿದ್ದಾರೆ. ಸೊ ಅದು ನಡೆಯುತ್ತೆ ಅಂತ ಅದಕ್ಕೆ ಹೇಳಿದೆ. ಇದು ಮಧು ಉಪಾಸನೆ, ಯಾಕಂದ್ರೆ ಹಿಂದೆ ಮಧು ವಿದ್ಯೆ ಹೇಳಿದೆ. ಸೊ ಅದಕ್ಕೆ ಇದಕ್ಕೆ ಪೂರಕ ಪೋಷಕ ಆಗದು. ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದು ಹ್ಯಾಕ್ ತಕೊಂಡಿದ್ದಾರೆ ಅಂದ್ರೆ 5.25 ಆದ್ಮೇಲೆ ಶತ ಏಕವಿಂಶತಿ ಅಂತ ತಕೊಂಡಿದ್ದಾರೆ. ಶತ ಏಕವಿಂಶತಿ ಅಂತ 121 ಬರುತ್ತೆ. ಇದು ಅಧ್ಯಾತ್ಮ ಅಧಿಭೂತ ಆಯ್ತು, ಅಧ್ಯಾತ್ಮ ಆಯ್ತು. ಇಲ್ಲಿ ಕೊಟ್ಟಿರುವಂತ ಬರೀ ಅಧ್ಯಾತ್ಮ ಮಾತ್ರ ಕೊಟ್ಟಿದ್ದಾರೆ, ಅಧಿಭೌತಿಕ ಅಧ್ಯಾತ್ಮ ಕೊಟ್ಟಿದ್ದಾರೆ. ಇಲ್ಲಿ ಅಧ್ಯಾತ್ಮ ಬಂದು ಹೇಗ್ ಬರುತ್ತೆ ಅಂದ್ರೆ, ಅಧ್ಯಾತ್ಮದಲ್ಲಿ ಅವ್ರು ಏನ್ ಚಿಂತನೆ ಮಾಡ್ತಾರೆ ಅಂದ್ರೆ ವಿಶೇಷ ಹೆಸರನ್ನ ತಕೊಂಡಿದ್ದಾರೆ. 121 ಅಧ್ಯಾತ್ಮದಲ್ಲಿ 121 ಅಂತ ತಕೊಂಡಿದ್ದಾರೆ. 121 ಎಲ್ಲಿಂದ ಬರುತ್ತೆ ಇದು ಅಂದ್ರೆ ಹೇಳ್ತಾರ, ಇಲ್ಲಿ ಬಂದು ಗುರುಣಿ ಸೂರ್ಯಕ್ಕೆ, ಸೂರ್ಯ ಅಂಬೋದಕ್ಕೆ ಒಂದು ವಿಶೇಷ ಹೆಸರನ್ನ ತಕೊಂಡಿದ್ದಾರೆ. ವಿಶೇಷ ಹೆಸರು ಅರ್ಕ ಅಂತ ತಕೊಂಡಿದ್ದಾರೆ. ಅರ್ಕ ಅಂತ ಸೂರ್ಯನಿಗೆ ಅರ್ಕ ಅಂಬೋ ಹೆಸರು ಬರುತ್ತೆ. ಸೊ ಅರ್ಕ ಅಂದ್ರೆ ಅ ರ ಕ ತಕೊಂಡ ಅ ಒಂದಾಗತ್ತ, ರ ಕ ಒಂದಾಗತ್ತೆ. ಸೊ 121 ರಿವರ್ಸ್ಲಿ ಹಾಕಿದನ್ನು 121 ಬರುತ್ತೆ. ಸೊ ಇದಕ್ಕೆ ಶತ ಏಕವಿಂಶತಿ 121 ರೂಪದಿಂದ ಅಧ್ಯಾತ್ಮದೊಳಗೆ ನಮ್ಮೊಳಗೆ ಇದ್ದಾನೆ. ಅವನಿಗೆ ಹೇಗಿದ ಅಂದ್ರೆ ಅರ್ಕ ಅನ್ಬ ಹೆಸರಿಂದ ಇದ್ದಾನೆ ಅಂತ ಹೇಳ್ತಾರ. ಈ ಅರ್ಕ ಶಬ್ದದಿಂದ ಇದು ಹೇಗೆ ವಿಶೇಷ ನಾಮ ಆಗತ್ತ ಅಂತ ಉಪನಿಷತ್ಕಾರರು ಹೇಳ್ತಾರೆ. ದೇವರು ಈ ಒಂದು ಬ್ರಹ್ಮಾಂಡ ಒಳಗೆ ಸೃಷ್ಟಿ ಮಾಡುವಾಗ ಅರ್ಕ ಅಂಬೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥಕ್ಕಿಂತ ಅವರು ನೀರು ಅಂಬೋ ಶಬ್ದವನ್ನು ಕೊಡ್ತಾರೆ. ನೀರು ಅಂಬೋ ನೀರು ಇತ್ತು, ನೀರಿಗೆ ಅರ್ಕ ಅಂಬೋ ಹೆಸರಿತ್ತು. ಇಲ್ಲಿ ಅರ್ಕ ಅಂಬೋ ಉಪಾಸನೆಯಿಂದ ಏನು ಅಂದ್ರೆ ಅರ್ಕಸ್ಕ ಅಂತ, ಅರ್ ಅಂದ್ರೆ ಅರ್ಚನೆಗೆ ಅಬ್ರಿವೇಶನ್, ಆಚಾರ್ಯ ಅದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಅರ್ ಅಂಬೋದು ಅರ್ಚನ, ಅರ್ಚನೆ ಮಾಡುವ ಮೂಲಕವಾಗಿ ಏನು ಸಿಕ್ಕತ್ತೆ ಅಂದ್ರೆ ಅರ್ಚನೆ ಮಾಡು, ಅರ್ಚನೆ ಅಂದ್ರೆ ಅರ್ಚನೆ ಮಾಡೋದಂದ್ರೆ ಸುಮ್ನೆ ನಾವು ಪುಷ್ಪ ತೆಗೆದು ಅರ್ಚನೆ ನಾವು ಮಾಡ್ತೀವಿ. ಅರ್ಚನೆ ಅಂದ್ರೆ ಋಕ್ಕುಗಳಿಂದ ಅರ್ಚನೆ ಮಾಡೋದು, ಋಕ್ವೇದದಲ್ಲಿರುವಂತ ಋಕ್ ಎಂಬುದಕ್ಕೆ ಅರ್ಚನೆ ಎಂಬೋ ಅರ್ಥನೆ ಬರುತ್ತೆ. ಸೊ ಅರ್ಚನೆ ಅಂದ್ರೆ ಋಗ್ಮಂತ್ರದಿಂದ, ಅಂದ್ರೆ ನಾವು ಹೆಂಗಸರು ಹೇಗೆ ಮಾಡೋದು ಅಂದ್ರೆ ಋಗ್ಮಂತ್ರದಲ್ಲಿ ಋಗ್ವೇದದಲ್ಲಿ ಏನ್ ಹೇಳಿದ್ದಾರೋ ಅದನ್ನೇ ಇಲ್ಲಿ ದಾಸರು ಕೊಟ್ಟಿದ್ದಾರೆ. ಅನೇಕ ಏನು ಬೇಸಿಕಲಿ ಇವರು ಮಧು ತೆಗಿತಾರೆ ಅಂದ್ರೆ ಅನುಸಂಧಾನ ತಾನ ಮಾಡಿಕೊಂಡಿದ್ದಾರೆ. ಆ ಅರ್ಥವನ್ನ ಆ ದಾಸರು ಕೊಟ್ಟ ರೀತಿಯಿಂದ ಈ ಅರ್ಥಗಳನ್ನ ಇಟ್ಟುಕೊಂಡು ದೇವರನ್ನ ನಾವು ಒಂದು ಈ ಒಂದು ಒಂದು ಪದ್ಯ ನಾವು ಪಠನ ಮಾಡಿದನ್ನು ಅದು ಅರ್ಚನೆ ಆಗತ್ತಲ್ಲ. ಸೊ ಇದಕ್ಕೆ ಅರ್ ಅಂದ್ರೆ ಅರ್ಚನ, ದೇವರನ್ನ ಗುಣಗಾನ ಮಾಡುವುದಕ್ಕೆ ಅರ್ಚನ ಅಂತ ಕರೀತಾರೆ. ನೀವು ಚಾಗ್ಬೇಕಾದ ನೀವು. ಸೊ ಈ ಅರ್ಚನೆ ಮಾಡುವ ಮೂಲಕವಾಗ ನಮ್ಮ ಪಾಪಗಳು ಹೋಗುತ್ತೆ, ಪಾಪ ಹೋಗಿ ಏನು ಬರುತ್ತೆ, ಕ ಸುಖ ಬರುತ್ತೆ. ಸೊ ಅರ್ಕ ಅಂತ ವಿಶೇಷವಾಗಿ ಇದನ್ನ ನೀವು ಅಧ್ಯಾತ್ಮ ಅಂದ್ರೆ ನಮ್ಮ ಮನಸ್ಸಲ್ಲಿ ಚಿಂತನೆ. ಯಾಕೆ ಇದು ಅಧ್ಯಾತ್ಮದಲ್ಲಿ ಹೇಳಿದ್ದಾರಂದ್ರೆ ಇದು ಹೊರಗೆ ಕಾಣಿಸೋದಲ್ಲ, ಹೊರಗೆ ನೋಡೋದೋ ಏನೋ ಇಲ್ಲ, ನಮ್ಮೊಳಗೆ ನಾವು ಇಟ್ ಇಸ್ ಸಮಥಿಂಗ್ ಬಿಟ್ವೀನ್ ಅವರು ನಮ್ಮ ದೇವರು ಮತ್ತೆ ನಮ್ ಗುರುಗಳು ಬೇಕಾದ್ರೆ. ಸೊ ನಾವು ನಮ್ಮ ದೇವರಲ್ಲಿ ನಾವು ಮನಸ್ಸಿಟ್ಟು ಮಾಡೋದು, ನಮ್ಮ ಒಳಗೆ ಜಪ ಮಂತ್ರ ಇದೆಲ್ಲ ಒಳಗೊಳಗಿಂದ ಮಾಡೋದು. ಸೊ ಇದಕ್ಕೆ ಅರ್ಕ ಅಂತ ಅಧ್ಯಾತ್ಮಕ್ಕೆ ಈ ಅರ್ಕ ಅಂಬೋದು ಗೃಣಿ ಸೂರ್ಯ ಆದಿತ್ಯ ಮಂತ್ರ. ಆಚಾರ್ಯ ಕೊಟ್ಟ ತಂತ್ರಸಾರ ಮಂತ್ರವೇ ಗೃಣಿ ಸೂರ್ಯ ಆದಿತ್ಯ ಅಂದ್ರೆ ಸೂರ್ಯನೇ ಇವನು ಅರ್ಕ ಅಚ್ಚಿತತ್ವ ಕಂ ಸುಖಂ ಲಾತಿ ಅಂತ. ಈ ಸುಖವನ್ನು ಅರ್ಚನೆ ಮಾಡುವ ಮೂಲಕವಾಗ ಸುಖವನ್ನು ಕೊಡ್ತಾನೆ ಅಂಬೋ ಚಿಂತನೆ. ಬರೀ ಒಂದು ಗೃಣಿ ಸೂರ್ಯ 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 ಅಂತ ಚಿಂತನೆ ಅನ್ನೋ, ಸೂರ್ಯ ಅಂಬೋದು ಇವನನ್ನ ಸೂರ್ಯನಲ್ಲಿ ಇರುವ ಸೂರ್ಯ ಅಂದ್ರೆ ಸೂರ್ಯನಲ್ಲಿ ಇರುವಂತ ಈ ನಾರಾಯಣನನ್ನ ನನ್ನ ಹೃದಯಾಕಾಶ ಅಲ್ಲಿ ಇದ್ದಾನೆ, ಅವನನ್ನು ಇದ್ದಾನೆ, ಅವನು ಇಲ್ಲಿ ಇದ್ದಾನೆ, ಬಿಂಬನಾಗಿದ್ದಾನೆ ಅಂತ ಒಳಗೆ ಅಧ್ಯಾತ್ಮದಲ್ಲಿ ಇಟ್ಟುಕೊಂಡು ಇವನನ್ನೇ ನಾನು ಇವನ ಗುಣಗಾನಗಳನ್ನ ನನ್ನ ಬೊಚ್ಚಿಟ್ಟುಕೊಂಡು ಅದೇ ಏನು ಹೇಳ್ತಾರ ಬುಚ್ಚಿಟ್ಟುಕೊಂಡು ನಾವು ಅವನನ್ನ ಸ್ತುತಿ ಮಾಡೋದು, ಮನಸ್ಸಲ್ಲಿ ಅವನ ಚಿಂತೆ ಯಾವಾಗ್ಲೂ ಏನು ಕಾರ್ಯ ಮಾಡುವಾಗ್ಲೂ ಆ ಚಿಂತನೆ ಮಾಡ್ತಾ ಇರೋದು. ಅಟ್ ಲೀಸ್ಟ್ ಬೆಳಿಗ್ಗೆ ಎದ್ದಾಗೆ ಇವನನ್ನ ಅಕ್ಕ ಅರ್ಚನೆ ಮಾಡುವ ಮೂಲಕ ಪಾಪ ತೆಗೆದು ನಮಗೆ ಸುಖವನ್ನ ಕೊಡ್ತಾನಂತ ಈಗ ಚಿಂತನೆ ಮಾಡುವಂತರ್ತಾರೆ. ಇದಕ್ಕೇನು ಪ್ರಮಾಣ ಏನಂದ್ರ, ಈ ಶಬ್ದವನ್ನೇ ನೆಕ್ಸ್ಟ್ ಪದ್ಯದಲ್ಲಿ ಇದು ಕನೆಕ್ಟೆಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ವಿಶೇಷವಾದ ನಾಲ್ಕು ವಿಷ್ಣು ಸನ್ನಾಮದವನ್ನ ಹೇಳಿದ್ದಾರೆ. ಈ ವಿಷ್ಣು ಸಹಸ್ರನಾಮ ವಿಶೇಷ ಏನಂದ್ರ, ಎಲ್ಲೋ ಇರುವಂತ ಸಾವಿರ ರೂಪಗಳೇ ಹೇಳೋದಿಲ್ಲ, ನಮ್ಮ ನಾಡಿ ಇದಕ್ಕೇನು ನೋಡಿ ಕನೆಕ್ಷನ್ ಬರುತ್ತೆ. ಇವಾಗ ನಾಡಿಗಳಲ್ಲಿ ಇರುವಂತ ಈ ರೂಪವನ್ನ ಚಿಂತನೆ ಮಾಡೋದೇ ವಿಷ್ಣು ಸಹಸ್ರನಾಮದ ಒಂದು ಮಹಿಮೆ. ನಮ್ಮಲ್ಲಿ ಇರುವಂತ ಪಾಪಗಳು ಹೋಗ್ಬೇಕು. ನಾನ್ ಮಾಡಿದ ಪಾಪ ಇಸ್ ಡಿಫ್ರೆಂಟ್ ಫ್ರಮ್ ಯು. ಸೊ ನನ್ನಲ್ಲಿ ಹೋಗ್ಬೇಕಂದ್ರೆ ನನ್ನಲ್ಲಿ ಇರುವಂತ ರೂಪ ಚಿಂತನೆ, ಇದಕ್ಕೆ ಅರ್ಕ ಅಂತ ಇಲ್ಲಿ ಕೊಟ್ಟು ಬಿಟ್ಟು ಇದು ಹೇಗೆ ಅಂತ ನೆಕ್ಸ್ಟ್ ಒಂದು ನಾಲ್ಕು ವಿಷ್ಣು ನಾಮಗಳನ್ನ ಅಲ್ಲಿ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಇಟ್ಸ್ ಆಲ್ಸೋ ಗೆಟ್ಸ್ ಕನೆಕ್ಟೆಡ್ ಆಗುತ್ತೆ. ಸೊ 121 ಹೀಗೆ ಬರುತ್ತೆ, ಅರ್ಕ ಅಂಬೋ ಚಿಂತನೆ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಸ್ ಸೇಮ್, ಅದು ಒಂದು ಚೇಂಜ್ ಮಾಡಿ ಅಧಿದೈವ. ಅಧಿದೈವ ಇದು ಬಂದು ಆದಿತ್ಯ ಅಂಬೋ ಶಬ್ದದಿಂದ, ಅಂದ್ರೆ ನಾವು ಆ ಸೂರ್ಯಮಂಡಲದಲ್ಲಿದ್ದು ಆದಿತ್ಯ ಅಂಬೋ ಶಬ್ದ. ಆದಿತ್ಯ ಎಂಬ ಶಬ್ದ ಅಂದ್ರೆ ನಾವು ಆದಿತ್ಯ ಅಂದ್ರೆ ನಾವು ಕಣ್ಣಿಗೆ ಕಾಣುವಂತ ಕಶ್ಯಪನ ಮಗನಾದಂತ ಒಂದು ಸೂರ್ಯ ಆದಿತ್ಯ ಗ್ರಿಣಿ ಅಂತ ಹೀಗೆ ಚಿಂತನೆ ಮಾಡ್ತೀವಿ. ಬಟ್ ಆದಿತ್ಯ ಎಂಬ ಶಬ್ದದಲ್ಲಿ ಭಗವಂತನನ್ನೇ ಹೇಳ್ತಾರೆ. ಇದು ಹೇಗೆ ಅಂದ್ರೆ ಆದಿ ಅಂದ್ರೆ ಎಲ್ಲದಕ್ಕೆ ಇಲ್ಲಿ ಆದಿ ಪ್ಲಸ್ ತಾ ಪ್ಲಸ್ ಯಾ ಅಂತ ಆದಿತ್ಯ ಎಂಬ ಶಬ್ದ. ಅಧಿದೈವ ಅಂದ್ರೆ ದೇವತೆ ಅಂತ ಒಂದು ಅರ್ಥ ನಾವು ನೋಡಿದ್ದೀವಿ. ಒಂದು ವಸ್ತು ಇದ, ಇಂದ್ರಿಯ ಇದೆ, ಇಂದ್ರಿಯಕ್ಕೆ ಸಾಮರ್ಥ್ಯ ಕೊಡ್ಲಕ್ಕೆ ದೇವತೆ. ಸೊ ಯಾರು ಮುಖವಾಗಿ ಇದನ್ನೆಲ್ಲ ಮಾಡ್ತಾನಂದ್ರೆ ಈ ಸೂರ್ಯ ದೇವ ಅಂತ ನಾವು ಪ್ರಸಿದ್ಧವಾಗಿ ಕರಿತೀವಲ್ಲ, ಅವನ ಮೂಲಕವಾಗಿ ಮಾಡ್ತಾನೆ. ಅವನೇ ಆದಿತ್ಯ, ಸೂರ್ಯ ನಮಸ್ಕಾರ, ಆದಿತ್ಯ ನಮಸ್ಕಾರ, ಅದು ಆಗುತ್ತೆ. ಅಲ್ಲೇ ನಿಲ್ಲಬಾರ್ದು, ನಾವು ಒಳಗೆ 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 ಹೋಗಬೇಕು. ಈ ಆದಿತ್ಯನೊಳಗೆ ಆದಿತ್ಯನೊಳಗೆ ಇನ್ನು ಯಾರ್ಯಾರೆಲ್ಲ ಇದಾರಂತ ಚಿಂತನೆ ಮಾಡುತ್ತಾ ಆದಿತ್ಯ ಮತ್ತು ಅಗ್ನಿ ಆದಿತ್ಯ, ಅದಾದ ಮೇಲೆ ಇಂದ್ರ ಬರ್ತಾನೆ. ಇಂದ್ರ ಆದ ಮೇಲೆ ನಮ್ಗೆ ರುದ್ರದೇವರು ಬರ್ತಾರೆ. ರುದ್ರದೇವರಿಗೇನು ಆದಿಯಲ್ಲಿ ಇರುವಂತ ದೇವತೆ ಎಂಬ ಶಬ್ದದಿಂದ ರುದ್ರದೇವರನ್ನ ತಕೊಳ್ತಾರೆ. ಆದಿತ್ಯ ಶಬ್ದದಿಂದ ಆ ಒಂದು ಶತ್ರುಶ್ನ ಉಪನಿಷದಲ್ಲಿ ಇರುವಂತ ರೀತಿಯಿಂದ ಆದಿತ್ಯ ಸೂರ್ಯನಿಂದ ಇರುವಂತ ಪ್ರಾಣಶಕ್ತಿ, ಪ್ರಾಣಶಕ್ತಿಯಿಂದ ಎಲ್ಲವೂ ನಡೀತದೆ. ಸೊ ವಾಯುದೇವರನ್ನ ತಕೊಳ್ತಾರೆ. ಚತುರ್ಮುಖವನ್ನ ಆದಿಯಲ್ಲಿ ಉಪಾಸನೆ ಮಾಡಿದ್ದ ಇಲ್ಲಿ ಇರುವಂತ ನರಸಿಂಹನನ್ನ, ಸೊ ಆದಿತ್ಯ ಅಂದ ಚತುರ್ಮುಖನನ್ನ ತಕೊಳ್ತಾರೆ. ಅಂದ್ರೆ ಅವ್ರ ಜೊತೆಯಲ್ಲಿ ವಾಣಿ ಚತುರ್ಮುಖ ಹೀಗೆ ಎಲ್ಲ ಪತ್ನಿ ಸಹಿತವಾಗಿ ಮಾಡ್ಕೋಬೇಕು. ಆಮೇಲೆ ಮೂಲತಃ ಆದಿತ್ಯ ಅಂಬೋದ್ರೆ ಆದಿ ಅಂದ್ರೆ ಆದಿ ಕಾರಣಾಗಿ ಅಧಿದೈವವಾಗಿ ಅತಿಶಯವಾಗಿ ಇರುವಂತ ಅವನು, ಅತಿಶಯವಾಗಿದ್ದಾನೆ, ಆದಿ ಕಾರಣನಾಗಿದ್ದಾನೆ ಅವನು. ತಕೊಂಡು ಆದಿ ಹೇಗಿದ್ದಾನೆ ಅವನು, ಆದಿ ಕಾರಣ ಎಲ್ಲದಕ್ಕೇನು ಆದಿ ಮೂಲನಾಗಿ ಅವನಿದ್ದಾನೆ. ಹೇಗಿದ್ದಾನೆ ಅಂದ್ರೆ ತ ಅಂದ್ರೆ ಸತ ಅಂದ್ರೆ ವ್ಯಾಪ್ತ ಅಂತ. ವ್ಯಾಪ್ತ ಅಂದ್ರೆ ಎಲ್ಲಾ ಕಡೆ ಅಂತ ಒಂದು ಅರ್ಥ ಇದೆ ಇದೆ. ಎಲ್ಲ ಕಡೆಯನ್ನು ಇದ್ದು ಎಲ್ಲವನ್ನೂ ಗ್ರಹಿಸುವಂತ ಶಕ್ತಿ ಅಂದ್ರೆ ತ ಅಂದ್ರೆ ವ್ಯಾಪ್ತ ಮಾತ್ರ ಇಲ್ಲ, ವ್ಯಾಪ್ತ ಆಪ್ತ ಜ್ಞಾನದಿಂದ ಹಬ್ಬಿದ್ದಾನೆ ಎಂಬ ಅರ್ಥನೇ ಬರುತ್ತೆ. ಸೊ ಆದಿ ತ ಯಾ ಅಂದ್ರೆ ಅದೇ ಜ್ಞಾನ ರೂಪದಿಂದ ಅವನು ಇದ್ದಾನೆ ಅಂತ ಹೀಗೆ ಒಂದು ಯೋಚನೆ. ಅವನೇ ಸರ್ವೋತ್ತಮ ಅಂಬೋ ಚಿಂತನೆಯಿಂದ ಆದಿ ದೈವ, ಎಲ್ಲರಿಗಿಂತ ಅಧಿಕೃತವಾದ ದೈವನಾಗೆ ಅವನು ಇದ್ದಾನೆ ಎಂಬೋ ಚಿಂತನೆ. ಸೊ ಇದನ್ನ ಅಧಿದೈವ ನಾರಾಯಣನ ಇಟ್ಟುಕೊಂಡು ಚಿಂತನೆ ಮಾಡೋದು. ಅಧಿದೇವಳು ಚಿಂತಿಪುದು ಭೂಸುರರು ಅಂತ ಕೊಟ್ಟಿದ್ದಾರೆ. ಹೀಗೆ ಈ ನಾಲ್ಕನ ಎಲ್ಲ ನಮ್ಗೆ ಗೊತ್ತಿಲ್ಲ, ದೇವತೆಗಳು ಆ ಭೂಸುರರು ಅಂತ, ಭೂಸುರರು ಎಂಬುವ ಶಬ್ದದಿಂದ ಆ ಒಂದು ಬ್ರಹ್ಮನನ್ನ ಬ್ರಹ್ಮವನ್ ಸಾಕ್ಷಾತ್ಕಾರ ಮಾಡಿರುವಂತ ಆ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಅವರು ಹೀಗೆ ಚಿಂತನೆ ಮಾಡ್ತಾರೆ ಅಂತ ನಾವು ಅದನ್ನ ನಾವು ನೋಡಿಕ್ಕಿಲ್ಲ, ಸ್ತುತಿ ಮಾಡ್ತಾ ಇದ್ದಾರೆ. ನಾವು ಹೀಗೆಲ್ಲ ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೇನು ದೇವರು ಬಂದು ಅವರು ಭಿಕ್ಷಾಟನ ಅವರು ಮಾಡಿದ್ದಲ್ಲಿ ಸಂತೋಷದಿಂದ ನಮಗೇನು ಆ ಒಂದು ಪುಣ್ಯವನ್ನ ಆ ಒಂದು ಕರುಣೆಯನ್ನ ಅನುಗ್ರಹವನ್ನ ಕೊಡ್ತಾರೆ ಎಂಬುದರಲ್ಲಿ ಕೃಷ್ಣಾರ್ಪಣಮಸ್ತು.